ஆயே தரின்மணிநிபம் ஜகதேகவந்தியம் சௌந்தர்யசாரம் ஹரிசங்கவராபயானி துர்பிர்ததானம் அஜிதம் சரசஞ்ச பைஷ்மீசத்யாசமேதம் அகிலப்ரதமிந்திரேஷம். பிரசாத கல்லுராயரு அத்தியந்த அபூர்வாத விஷயங்களன்னு உத்தாரமாடி தம்ம சுந்தரவாத மாத்துகளன் ஈ வேதிக்கைக்கு நீடிதார். ಈಗ ಕೃಷ್ಣಾರ್ಜುನ ಸಂವಾದದ ವಿಷಯದಲ್ಲಿ ಒಂದೆರಡು ಮಾತನಾಡಬೇಕು ಅಂತ ಹೇಳುವಂತಹದ್ದು ಆಯೋಜಕರ ಅಭಿಪ್ರಾಯದಂತೆ. ನಾವೀಗ ಉದ್ಯುಕ್ತರಾಗಿದ್ದೇವೆ. ಮಹಾಭಾರತ ಯುದ್ಧದ ಸಂದರ್ಭ ನಮಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಯುದ್ಧರಂಗಕ್ಕೆ ಹೋಗಬೇಕಾದ ಪ್ರಸಂಗದಲ್ಲಿ ನಡೆದ ಸಂವಾದ ಇದು. ಭಗವದ್ಗೀತೆಯ ಪ್ರಾಥಮಿಕ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಪ್ರಾರಂಭ ಆಗುತ್ತೆ. ಕುರುಕ್ಷೇತ್ರ ಎಂಬುದು ಒಂದು ಧರ್ಮಕ್ಷೇತ್ರ ಅಂತ ಹೇಳುವಂತಹದ್ದು ನಮಗೆಲ್ಲ ಗೊತ್ತಿರಬೇಕಾದ ಸಂಗತಿ. ಯಾಕೆ ಅದು ಧರ್ಮಕ್ಷೇತ್ರ ಅಂತ ಹೇಳಿದರೆ, ಕುರು ಒಬ್ಬ ಮಹಾರಾಜ ಮತ್ತು ಬಹಳ ದೊಡ್ಡ ಋಷಿಯು ಕೂಡ, ರಾಜರ್ಷಿ ಅಂತ ಹೇಳಬೇಕು ಅವನನ್ನು. ಅವನು ಈಗಿನ ಕುರುಕ್ಷೇತ್ರ ಅಂತ ಯಾವುದನ್ನು ಕರೆಯುತ್ತೇವೋ, ತುಂಬ ವಿಶಾಲವಾಗಿರತಕ್ಕಂಥ ಒಂದು ಭೂಮಿಯನ್ನು ಸಮತಟ್ಟು ಮಾಡಿ ಅಲ್ಲೊಂದು ಅಷ್ಟಾಂಗ ಯೋಗ ಕೇಂದ್ರವನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ದ. ಒಬ್ಬ ಮನುಷ್ಯನ ಜೀವನದಲ್ಲಿ ಮಾನಸಿಕ ಮತ್ತು ದೈಹಿಕ ನಿಯಂತ್ರಣ ಸಾಧನೆಗೆ ಬೇಕಾಗಿರತಕ್ಕಂಥ ಕೆಲವು ಪ್ರಕ್ರಿಯೆಗಳಿದ್ದಾವೆ. ಯಮ ನಿಯಮ ಧಾರಣ ಪ್ರಾಣಾಯಾಮ ಆಸನ ಎಲ್ಲ ಇದೆ. ಅಂತ ಅಷ್ಟಾಂಗ ಯೋಗ ಕೇಂದ್ರವನ್ನು ತುಂಬಾ ದೊಡ್ಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದ. ಅದಕ್ಕೋಸ್ಕರ ಭೂಮಿಯನ್ನು ಹದಗೊಳಿಸಿ ಅದನ್ನು ಧರ್ಮಭೂಮಿಯನ್ನಾಗಿ ಮಾಡಬೇಕು ಅಂತ ಅವನ ಆಶಯ. ಆ ಕಾರಣಕ್ಕೋಸ್ಕರ ಕುರು ಒಂದಷ್ಟು ದೀರ್ಘಕಾಲಿಕವಾದ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಿದಾಗ ಪ್ರತ್ಯಕ್ಷನಾದ ಯಮನಿಂದ ಕೋಣವನ್ನು ಕೇಳಿದ, ನನಗೆ ಕೋಣವನ್ನು ಕೊಡಬೇಕು ಅಂತ. ಆಮೇಲೆ ರುದ್ರ ಪ್ರತ್ಯಕ್ಷ ಆದಾಗ ವೃಷಭವನ್ನು ಕೇಳಿದ. ಬಲರಾಮನ ಹತ್ತಿರ ನೇಗಿಲನ್ನು ಕೇಳಿದ. ಆ ನೇಗಿಲಿಗೆ ಕೋಣ ಎತ್ತುಗಳನ್ನು ಜೋಡಿಸಿ ಬಹಳ ದೀರ್ಘಕಾಲವಾಗಿ ಆ ಭೂಮಿಯನ್ನು ಉತ್ತ ಭೂಮಿ ಸಮತಟ್ಟಾಯಿತು. ಈಗಲೂ ಅಷ್ಟೇ, ತುಂಬಾ ವಿಶಾಲವಾದ ದೆಹಲಿಯಿಂದ ಹರಿದ್ವಾರ ಕುರುಕ್ಷೇತ್ರದ ತುಂಬಾ ವಿಶಾಲವಾದ ಭೂಮಿ ಅದು, ಅತ್ಯಂತ ಸಮತಟ್ಟಾದ ಭೂಮಿಯಾಗಿದೆ. ಭೂಮಿಯನ್ನು ಉಳ್ತಾನೇ ಇದ್ದಾನೆ, ಇದು ಮುಗಿಯುವಂತಹ ಕೆಲಸ ಅಲ್ಲ. ಅಷ್ಟೊತ್ತಿಗೆ ಭಗವಂತ ಕೇಳಿದ, ಯಾಕೋಸ್ಕರ ನೀನು ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇದ್ದಿ, ನಿನ್ನ ಉದ್ದೇಶ ಏನು ಅಂತ. ಅದಕ್ಕೆ ಕುರು ಹೇಳ್ತಾನೆ, ಇದನ್ನು ಧರ್ಮಭೂಮಿಯನ್ನಾಗಿ ಮಾಡಬೇಕು, ಒಳ್ಳೆಯ ಫಲವನ್ನು ಪಡೆಯಬೇಕು ಅಂತ. ಉತ್ತು ಮೇಲೆ ಬೀಜವನ್ನು ಬಿತ್ತಬೇಕು, ಬೀಜ ಏನಿದೆ ಅಂತ ಭಗವಂತ ಕೇಳಿದಾಗವೇ ಹೇಳಿದ, ನನ್ನ ದೇಹದ ರಕ್ತವನ್ನೇ ಈ ಭೂಮಿಯಲ್ಲಿ ಬೀಜವನ್ನಾಗಿ ಬಿತ್ತಿ ಅದರಲ್ಲಿ ಸಮೃದ್ಧಿಯನ್ನು ಪಡೆಯಬೇಕು, ಆ ಮೂಲಕ ಇದೊಂದು ಧರ್ಮಭೂಮಿಯಾಗಿ ಪರಿವರ್ತಿತವಾಗಬೇಕು ಅಂತ ಹೇಳ್ತಾನೆ. ಅದರಂತೆ ಕುರುವಿನ ದೇಹದ ರಕ್ತವನ್ನೇ ಬೀಜವನ್ನಾಗಿ ಬಿತ್ತಿ ಅತ್ಯಂತ ವಿಶಿಷ್ಟವಾದ ಫಲವನ್ನು ಪಡೆದರು. ಕುರು ಧರ್ಮಮಯವಾದ ವ್ಯಕ್ತಿತ್ವವನ್ನು ಪಡೆದ್ರಿಂದ ಆ ಭೂಮಿ ಧರ್ಮಭೂಮಿಯಾಯಿತು. ಅದಕ್ಕೋಸ್ಕರ ಕುರುಕ್ಷೇತ್ರ ಎಂಬುದು ಧರ್ಮಕ್ಷೇತ್ರ ಅಂತ ಮಹಾಭಾರತದ ಒಂದು ಪ್ರಸಂಗ ಹೇಳುತ್ತೆ. ಈ ಧರ್ಮಭೂಮಿಯಲ್ಲಿಯೇ ವಶಿಷ್ಠರು ಸಾಧನೆ ಮಾಡಿದ್ದು, ಬ್ರಹ್ಮಜ್ಞಾನವನ್ನು ಪಡ್ಕೊಂಡದ್ದು. ವಿಶ್ವಾಮಿತ್ರರು ಕೂಡ ಬ್ರಹ್ಮಜ್ಞಾನವನ್ನು ಪಡ್ಕೊಂಡದ್ದು. ಯಾಜ್ಞವಲ್ಕಿ ಕೂಡ ಸಾಧನೆ ಮಾಡಿದ್ದು. ಹಾಗಾಗಿ ಈ ಭೂಮಿ ಅತ್ಯಂತ ಉತ್ಕೃಷ್ಟವಾದ ಸಾಧಕರಿಗೆ ಸಾಧನೆಯ ಫಲವನ್ನು ಕೊಟ್ಟ ಭೂಮಿ ಆದ್ರಿಂದ ಆ ಭೂಮಿಗೆ ತನ್ನದೇ ಆದ ಮಹತ್ವ ಇತ್ತು. ಅಂತಹ ಭೂಮಿಯಲ್ಲಿ ಒಂದು ಘನಘೋರವಾದ ಯುದ್ಧ ನಡೆಯಬೇಕಾದ ಪ್ರಸಂಗ ಬರಲಿಕ್ಕೆ ಕಾರಣ ಏನು ಅಂದ್ರೆ, ಅದೊಂದು ಸಮತಟ್ಟಾದ ಭೂಮಿಯಾಗಿತ್ತು, ಯುದ್ಧಕ್ಕೆ ಯೋಗ್ಯವಾದ ಭೂಮಿಯಾಗಿತ್ತು. ಮುಂದೆ ಒಂದು ದಿವಸ ಅದರಲ್ಲಿ ಧರ್ಮದ ವೈಭವ ಮೆರೆಯಬೇಕು ಎಂಬುದಕ್ಕೋಸ್ಕರ ಧರ್ಮಯುದ್ಧ ನಡೀಲಿಕ್ಕೆ ಅದೊಂದು ಸೂಕ್ತವಾದ ಸ್ಥಳ ಅಂತ ಆಯ್ಕೆ ಮಾಡಿದರು. ಈ ಮಹಾಭಾರತದ ಯುದ್ಧ ನಾಳೆ ಪ್ರಾರಂಭ ಆಗಬೇಕು ಅಂತಾದರೆ ಇವತ್ತಿನ ಸಂಜೆ ಅಲ್ಲಿ ಒಂದು ಸಮಾಲೋಚನಾ ಸಭೆ ನಡೆಯಿತು. ಕಳಿಂಗ ಅಥವಾ ಕಣಿಕ ಅಂತ ಹೇಳುವವನು ದುರ್ಯೋಧನ ಧೃತರಾಷ್ಟ್ರಾದಿಗಳಿಗೆ ದುರ್ಯೋಧನಾದಿಗಳಿಗೆ ಧರ್ಮ ಅಲ್ಲ ರಾಜನೀತಿಯನ್ನು ಬೋಧಿಸಿದವ. ಅಂದ್ರೆ ಒಂದು ರಾಜ್ಯ ನಡೆಸಬೇಕಾದ್ರೆ ರಾಜಕೀಯ ಹೇಗೆ ಮಾಡಬೇಕು, ಆ ಮೂಲಕ ಯಾವ ರೀತಿಯಾಗಿ ತಮ್ಮ ವಿರೋಧಿಗಳನ್ನು ಕುಗ್ಗಿಸಬೇಕು ಅಂತ ಹೇಳುವುದರ ಬಗ್ಗೆ ಒಂದು ತುಂಬಾ ನಿಪುಣವಾದ ರಾಜನೀತಿ ಮಾಡುವುದರಲ್ಲಿ ಕಳಿಂಗ ಭಾರಿ ಹುಷಾರು. ಅವನೇ ಇವನಿಗೆ ಗುರು. ನವಿಶ್ವಸೇದ ಅವಿಶ್ವಸ್ತಂ ವಿಶ್ವಸ್ತಂ ನಾಪಿ ವಿಶ್ವಸೇತ್, ಇಂಥದ್ದೇ ಒಂದು ಬೋಧೆ ಇಲ್ಲ. ಯಾರು ನಮ್ಮ ಮೇಲೆ ವಿಶ್ವಾಸ ಇಟ್ಟವರು ಅವರನ್ನು ವಿಶ್ವಾಸ ಮಾಡಬೇಡ, ಯಾರು ವಿಶ್ವಾಸ ಇಟ್ಟಲು ಅವರನ್ನು ಎಂದು ಹೇಗೂ ವಿಶ್ವಾಸ ಮಾಡಲೇಬೇಡ ಅಂತ. ಹಾಗಾಗಿ ತುಂಬಾ ಈ ರೀತಿಯ ಬೋಧನೆ ಕೊಡುವುದರಲ್ಲಿ ನಿಪುಣವಾಗಿರತಕ್ಕಂಥ ಕಳಿಂಗನ ನೀತಿ ಇನ್ನೊಂದು ಏನಾಗಿತ್ತು ಅಂದ್ರೆ, ಯುದ್ಧಕ್ಕಿಂತ ಹಿಂದಿನ ದಿವಸ ಒಂದು ಧೃತರಾಷ್ಟ್ರ ಸಭೆ ನಡೆಸಿ ಆ ಮೂಲಕ ವಿರೋಧಿ ಪಾಳಯವನ್ನು ಕುಗ್ಗಿಸಬೇಕು ಅಂತ ಹೇಳುವಂತ ಒಂದು ಯೋಚನೆ ಮಾಡಿದ್ರು. ಅದಕ್ಕೋಸ್ಕರ ಒಂದು ಸಮಾಲೋಚನಾ ಸಭೆ ನಡೆಯಿತು. ಎಲ್ಲರೂ ಸಿದ್ಧರಾಗಿದ್ದಾರೆ ನಾಳಿನ ಯುದ್ಧಕ್ಕೆ. ಎಲ್ಲರೂ ಅಲ್ಲಲ್ಲಿ ಶಿಬಿರವನ್ನು ಹಾಕಿ ಆ ಶಿಬಿರದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಇರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಧೃತರಾಷ್ಟ್ರ ಏನು ಮಾಡಿದೆ ಅಂದ್ರೆ, ತನ್ನ 100 ಮಕ್ಕಳನ್ನು ಕೂಡ ಮತ್ತಿತರ ಅನೇಕ ಮಂದಿಯನ್ನು ಕರೆಸಿಕೊಂಡು ಅಲ್ಲಿ ಒಂದೊಂದು ಉಪದೇಶ ಆ ಸಭೆಯ ಮುಂದೆ ಧೃತರಾಷ್ಟ್ರ ಏನು ಅಂದ್ರೆ, ತುಂಬಾ ಭೀಕರವಾದ ಯುದ್ಧ, ಘನಘೋರವಾದ ಯುದ್ಧ ನಾಳೆ ನಡೀಲಿಕ್ಕಿದೆ. ಈ ಯುದ್ಧ ನನಗೆ ಚೂರೂ ಇಷ್ಟ ಇಲ್ಲ. ನಾನು ತುಂಬಾ ದುರ್ಯೋಧನನ್ನು ತೋರಿಸಿ ಹೇಳಿದೆ, ನಿಮ್ಗೆಲ್ಲ ಉಪದೇಶ ಮಾಡಿದೆ, ನೀವು ಕೇಳ್ತಾ ಇಲ್ಲ, ಯುದ್ಧ ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಪಾಂಡವರಿಗೆ ಸ್ವಲ್ಪ ಭೂಮಿ ಕೊಟ್ಟು ಬಿಟ್ಟಿದ್ರೆ ಯುದ್ಧ ನಡೀತಾನೆ ಇರಲಿಲ್ಲ. ನಾಳೆ ನಡೆಯಬಹುದಾದ ಯುದ್ಧದಲ್ಲಿ ತುಂಬಾ ಲಕ್ಷಾಂತರ ಮಂದಿ ಕ್ಷತ್ರಿಯರು ಸತ್ತು ಹೋಗಿಬಿಡ್ತಾರೆ, ಆಮೇಲೆ ಹೆಣ್ಮಕ್ಕಳು ಅನಾಥರಾಗ್ತಾರೆ, ಆ ಮೂಲಕ ವರ್ಣ ಸಾಂಕರ್ಯ ಉಂಟಾಗುತ್ತೆ, ಅನಿವಾರ್ಯವಾಗಿ ಹೆಣ್ಣುಮಕ್ಕಳು ದಾರಿ ತಪ್ಪಿ ಬದುಕಬೇಕಾದ ಪ್ರಸಂಗ ಬರುತ್ತೆ. ಅಲ್ಲದೆ ಗಂಡು ಮಕ್ಕಳು ಮನೆಗೊಬ್ಬರಂತೆ ಗಂಡು ಮಕ್ಕಳು ಯುದ್ಧದಲ್ಲಿ ಭಾಗವಹಿಸಬೇಕಾದ ಸಂದರ್ಭ ಬಂದಾಗ ಅವರ ಹಿರಿಯರಿಗೆ ಪಿಂಡೋದಕಾದಿಗಳು ನಡೆಯುವುದಿಲ್ಲ. ನಾವು ಜೀವ, ಅವನು ನಿತ್ಯ. ಏನಾದರೂ ನೀವು ಅನರ್ಥವನ್ನು ಮಾಡಿದ್ರೆ ಮುಂದಿನ ಜನ್ಮಕ್ಕೂ ಕೂಡ ಆ ಜೀವ ಅದನ್ನು ಹೊತ್ಕೊಂಡು ಬದುಕಬೇಕಾಗುತ್ತೆ. ಅನೇಕ ಜನ್ಮಗಳಲ್ಲಿ ಅನರ್ಥಗಳಿಗೆ ನಾವೆಲ್ಲ ಹೊಣೆಗಾರರಾಗಬೇಕಾಗುತ್ತೆ. ಕರ್ಮ ಎಂಬುದು ಅದೊಂದು ಬಂಧನ. ಈ ಕರ್ಮದ ಪ್ರಭಾವದಿಂದ ಮುಂದೆ ಮುಂದಿನ ಜನ್ಮಗಳಿಗೂ ನಾವು ಕರ್ಮ ಅಂಟುಕೊಳ್ಳುತ್ತೆ. ನಾವು ಅದರಿಂದ ಬದ್ಧರಾಗಿದ್ದುಕೊಂಡು ಇಂಥ ದೊಡ್ಡ ಕೆಲಸ ಮಾಡುವುದರ ಮೂಲಕ, ಕೆಟ್ಟ ಕೆಲಸ ಮಾಡುವುದರ ಮೂಲಕ ಅನರ್ಥದ ದಾರಿಗೆ ಹೋಗಬೇಕಾಗುತ್ತೆ ಅಂತ ಎಲ್ಲ ಉಪದೇಶ ಮಾಡ್ತಾನೆ. ಗ್ರಹಚಾರಕ್ಕೆ ಅರ್ಜುನನಿಗೆ ಸುಮ್ಮನೆ ಇರಬಹುದಿತ್ತು, ಅವರು ಶಿಬಿರದಲ್ಲಿ ಹೋಗಿ ಅಲ್ಲಿ ಕೂತಿದ್ದೆ ನಾವು. ಅರ್ಜುನ ಇವರಿಗೆ ಆಸೆ ಇದ್ದದ್ದು ಅದೇ, ಅರ್ಜುನ ಪಕ್ಕದ ಶಿಬಿರದಲ್ಲೇ ಇತ್ತು, ಅವ್ರು ಕೇಳಿಸಬೇಕು ಅಂತ ಇವರು ಧರ್ಮ ಮಾಡಿದ್ದು. ಈ ಸಭೆ, ಸಮಾಲೋಚನಾ ಸಭೆ ಮಾಡಿದ್ದು ಮಕ್ಕಳಿಗೋಸ್ಕರ ಅಲ್ಲ, ಯಾಕೆಂದ್ರೆ ದುರ್ಜನರು ಯಾವತ್ತೂ ಸಭೆಯಿಂದ ಒಳ್ಳೆಯವರಾಗುವ ಪ್ರಶ್ನೆನೇ ಇಲ್ಲ. ದುರ್ಯೋಧನ ಒಳ್ಳೆಯನಾಗಬೇಕು ಅಂತ ಮಾಡಿದ್ದು ಅಲ್ವೇ ಅಲ್ಲ ಇವ. ಕಳಿಂಗನ ಕಣಿಕನ ನೀತಿ ಏನು ಅಂದ್ರೆ, ಶತ್ರುವನ್ನು ಕುಗ್ಗಿಸಬೇಕಾದ್ರೆ ಸಮಾಲೋಚನಾ ಸಭೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಒಂದು ಉದ್ದೇಶ ಇದ್ದದ್ದು. ಆ ಸಭೆಯಲ್ಲಿ ಯಾವುದು ಅಷ್ಟರ ಮಟ್ಟಿಗೆ ಯಾವುದು ಫಲಿಸಬಹುದು ಅಂತ ಯೋಚನೆ ಮಾಡಿದ್ದವ. ಯಾವತ್ತೂ ಕೂಡ ಭೀಮಸೇನನ ಧೈರ್ಯವನ್ನು ಕುಗ್ಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂತಹದ್ದು ದುರ್ಯೋಧನನಿಗೆ ಧೃತರಾಷ್ಟ್ರಕ್ಕೆಲ್ಲ ಗೊತ್ತೇ ಇತ್ತು. ಯಾಕಂದ್ರೆ ಅವನು ತುಂಬಾ ಹಠ ಮಾರಿ, ತುಂಬಾ ಗಟ್ಟಿ ಮನುಷ್ಯ. ಆದ್ರಿಂದ ಅವನನ್ನು ಯಾವತ್ತೂ ಯಾವುದೋ ಒಂದು ಸಮಾಲೋಚನಾ ಸಭೆ ಅಥವಾ ಯಾವುದೋ ಒಂದು ಭಯದಿಂದ ಅವನ ಮನಸ್ಸನ್ನು ಕರಗಿಸಲಿಕ್ಕಾಗುವುದಂತ ಹೇಳೋದು ಗೊತ್ತಿತ್ತು. ಅದಕ್ಕೋಸ್ಕರ ಅವರು ಹೇಳಿದ್ದು ಭೀಮಾಭಿರಕ್ಷಿತವಾಗಿರತಕ್ಕಂಥ ಈ ಪಾಂಡವ ಸೇನೆ ಎಂಬುದು ಪರ್ಯಾಪ್ತ ಅಪರ್ಯಾಪ್ತ, ನಮ್ದು ಸೈನಿಕ ಸೇನೆ ಮಾತ್ರ ಅದು ಅಪರ್ಯಾಪ್ತ ಅಂತ. ಯಾಕಂದ್ರೆ ಭೀಷ್ಮಾಭಿರಕ್ಷಿತ ಅಂತ ಯಾಕೆ ಹೇಳಿದ್ದು ಅಂದ್ರೆ, ಭೀಮ ಒಬ್ಬನಿದ್ರೆ ಸಾಕು, ಅದು ಪರ್ಯಾಪ್ತ ಆಗುತ್ತೆ. ಭೀಷ್ಮಾದಿಗಳು ಎಷ್ಟು ಜನ ಇದ್ರು ಕೂಡ ಅದು ಪರ್ಯಾಪ್ತ ಅಲ್ಲ ನಮ್ಮ ಸೇನೆ ಅಂತ ಹೇಳುವಂತಹದ್ದು ಅವನಿಗೆ ಗೊತ್ತಿತ್ತು. ಹಾಗಾಗಿ ಭೀಮನಿಗಂತೂ ಪರಿವರ್ತನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಬೇಡ. ದುರ್ಯೋಧನ ಮತ್ತು ಧರ್ಮರಾಜಾದಿಗಳು ಸ್ವಲ್ಪ ಮಟ್ಟಿಗೆ ಕರಗಿದರೂ ಕೂಡ ನಮ್ಮ ತಂತ್ರ ಫಲಿಸುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಯಶಸ್ಸು ಸಿಗಬಹುದೋ ಏನೋ ಎಂಬ ಆಸೆಯಿಂದ ಕಟ್ಟ ಕಡೆಯ ಪ್ರಯತ್ನವಾಗಿ ಈ ಸಮಾಲೋಚನೆ ಮಾಡಿದ್ದು. ಅದರಲ್ಲಿ ಕುಳಿತಿರ್ತಕ್ಕಂತಹ ಅರ್ಜುನ ಎಲ್ಲವನ್ನು ಕೇಳಿಸಿಕೊಂಡ. ರಾತ್ರಿಡೀ ಅದರದ್ದೇ ಯೋಚನೆ, ಓ ನಾಳೆ ಘನಘೋರವಾದ ಯುದ್ಧ ನಡೆಯಲಿಕ್ಕಿದೆ, ನಾವು ಯುದ್ಧದಲ್ಲಿ ನಮಗಿಂತ ಹಿರಿಯರಾದ ಮಂದಿಯನ್ನು ನಮ್ಮ ಬಂಧುಗಳನ್ನು ನಮ್ಮ ಸಂಹಾರ ಮಾಡುವಂತಹದ್ದು ಪಾಪಕಾರಕ ಅಂತ ಇವತ್ತು ಧೃತರಾಷ್ಟ್ರ ಸಮಾಲೋಚನಾ ಸಭೆಯಲ್ಲಿ ಅವರು ಮಕ್ಕಳನ್ನೇ ಕುರಿತು ಹೇಳಿದ್ದಾನೆ ಅಂತ ಇದನ್ನೇ ಯೋಚನೆ ಮಾಡಿ ರಾತ್ರಿ ಬಲ್ಕೊಂಡ. ಮರುದಿವಸ ಇನ್ನೇನು ರಣರಂಗದಲ್ಲಿ ಕ್ಷಣಗಣನೆಯ ಸಂದರ್ಭ. ಆ ಸಂದರ್ಭದಲ್ಲಿ ಇದೇ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಅರ್ಜುನ ಏನ್ ಹೇಳಿದ ಅಂದ್ರೆ, ನನಗೆ ಒಂದು ಸಲ ಸೇನೆಯನ್ನು ನೋಡಬೇಕಾಗಿದೆ ಅಂತ. ನಾನು ನಾಳೆ ಈಗ ಕ್ಷಣದಲ್ಲಿ ಯುದ್ಧ ಮಾಡಬೇಕು, ಯುದ್ಧ ಮಾಡಬೇಕಾದ್ರೆ ಎಂಥವರನ್ನೆಲ್ಲ ನಾನು ಸಂಹಾರ ಮಾಡಬೇಕಾಗಿದೆ, ಇದನ್ನೊಂದ್ಸಲ ಗಮನಿಸಿಬಿಡಬೇಕು ನನಗೆ. ಯಾಕೆಂದ್ರೆ ನಾನು ನಾಳೆ ಯಾವ್ಯಾವುದು ಕರ್ಮ ಬಂಧನಕ್ಕೆ ನಿತ್ಯವಾದ ಜೀವಗಳನ್ನು ಸಂಹಾರ ಮಾಡಿ ಯಾವುದು ಪಾಪಕ್ಕೆ ಹೋಗಬಾರದು ಅಂತ ಹೇಳುವಂತ ತಲೆಯಲ್ಲಿ ಇಟ್ಕೊಂಡು ಅವನು ರಣರಂಗದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸಬೇಕು ಅಂತ ಕೃಷ್ಣನಿಗೆ ಹೇಳ್ತಾನೆ. ಈ ಧೃತರಾಷ್ಟ್ರ ದುರ್ಯೋಧನಾದಿಗಳು ಎಷ್ಟು ತಂತ್ರಜ್ಞರು ಅಂದ್ರೆ, ಯಾವ ರಣರಂಗದ ಮಧ್ಯದಲ್ಲಿ ಯಾರ್ಯಾರನ್ನು ಮುಂದೆ ಕೂಡಿಸಬಹುದಿತ್ತಲ್ಲ ಅದನ್ನು ಮಾಡುವುದರ ಬದಲಿಗೆ ಭೀಷ್ಮ ದ್ರೋಣ ಇವರನ್ನೆಲ್ಲ ಮುಂದೆ ಕೂಡಿಸಿಬಿಟ್ಟ. ಯುದ್ಧದಲ್ಲಿ ಮುಂಭಾಗದಲ್ಲಿ ಇವರೇ ಕಾಣಿಸ್ಬೇಕು, ಯಾರಿಗೆ ಅರ್ಜುನಿಗೆ ಪ್ರಪ್ರಥಮ ಕಾಣಿಸ್ಬೇಕಾದ್ದು ಇವರೇ. ಆ ರೀತಿಯಾಗಿ ತಂತ್ರವನ್ನು ಹೆಣೆದು ಯಾವ ಸಂದರ್ಭದಲ್ಲಿ ರಣರಂಗದ ಮಧ್ಯದಲ್ಲಿ ಕೃಷ್ಣ ಹೋಗಿ ರಥ ನಿಲ್ಲಿಸ್ತಾನೋ ಆ ಸಂದರ್ಭದಲ್ಲಿ ಅರ್ಜುನನ ಕಣ್ಣಿಗೆ ಯಾರು ಕಾಣಿಸಬೇಕು ಅಂತ ಹೇಳಿದ್ರೆ ಅವನ ಗುರುಗಳಾಗಿರತಕ್ಕಂತಹ ಭೀಷ್ಮ ದ್ರೋಣಾದಿಗಳು ಕಾಣಿಸಬೇಕು, ಅವನ ದಾಯಾದಿಗಳು ಕಾಣಿಸಬೇಕು. ಒಂದಷ್ಟು ಸಜ್ಜನರು ಈ ಯುದ್ಧದ ರಣರಂಗದ ಮುಂಭಾಗದಲ್ಲಿ ಕಾಣಿಸುವ ಹಾಗೆ ವ್ಯವಸ್ಥೆ ಮಾಡಿದ, ಹೇಗೆ ಹಿಂದಿನ ದಿವಸ ಸಮಾಲೋಚನೆ ಸಭೆ ಆಗಿತ್ತು. ಅದಕ್ಕೆ ಅನುಗುಣವಾದ ರೀತಿಯಲ್ಲಿ ಅರ್ಜುನನಿಗೆ ಯಾವುದರ ಮೂಲಕ ಅವನ ಮನಸ್ಸು ಕುಗ್ಗಿ ಹೋಗುತ್ತೋ ಅವನು ನಿರ್ವೀರ್ಯನಾಗ್ತಾನೋ ಆ ರೀತಿಯ ಸನ್ನಿವೇಶ ಒದಗಿಸಬೇಕು ಅಂತ ಹೇಳುವಂತಹ ತಂತ್ರ ಫಲಿಸಿತು. ಅದರ ಫಲವಾಗಿ ಅರ್ಜುನ ಕುಗ್ಗಿಬಿಡ್ತಾನೆ. ನಿನ್ನೆ ತಾನೇ ಅವನು ಕೇಳಿದ್ದ ಪಾಪ ಪುಣ್ಯದ ಬಗ್ಗೆ ಒಂದಷ್ಟು ಪ್ರವಚನ, ಅದೇ ಕಣ್ಣ ಮುಂದೆ ಕಾಣಿಸಿದಾಗ ಅರ್ಜುನ ತುಂಬಾ ವಿಹ್ವಲನಾಗ್ತಾನೆ. ಆಗ ನೋಡಿ ಅವನ ಭಯಗಳು ಅಭಿವ್ಯಕ್ತಿಗೊಳ್ಳಿಕ್ಕೆ ಶುರುವಾಗ್ತವೆ. ಅರ್ಜುನನಿಗೆ ಈ ಜೀವನದಲ್ಲಿ ಇದೇ ಮೊದಲ ಯುದ್ಧ ಅಲ್ಲ, ಎಷ್ಟೊಂದು ಯುದ್ಧ ಮಾಡಿದಾನೆ ಈ ಜೀವನದಲ್ಲಿ ಇಷ್ಟ ತನಕ. ಈ ಯುದ್ಧದಲ್ಲಿ ಯಾಕೆ ಅವನು ಹೀಗಾದ ಅಂತ ಹೇಳುವಂತದ್ದು ಕಳಿಂಗ ನೀತಿಯ ಪ್ರಭಾವ. ಒಬ್ಬ ಯುದ್ಧಕ್ಕಿಂತ ಮೊದಲು ದುಃಖಪಟ್ಟು ನೊಂದು ಯುದ್ಧ ಬೇಡ ಅಂತ ಹೇಳಿದವರು, ಇನ್ನೊಬ್ಬ ಯುದ್ಧದ ಅನಂತರ ಅಯ್ಯೋ ನಾನು ಯಾಕಾಗಿ ಯುದ್ಧ ಮಾಡಿದೆ, ಸಾವಿರಾರು ಜನರು ಲಕ್ಷಾಂತರನ್ನು ಕೊಂದೆ ಅಲ್ಲ ಅಂತ ಪರಿತಾಪ ಪಟ್ಟವ. ಯಾರು ಅಂದ್ರೆ ಅರ್ಜುನ ಮತ್ತು ಧರ್ಮರಾಜ. ಭೀಮ ಯಾವುದಕ್ಕೂ ತಲೆಕರೆಸಿಕೊಂಡೇ ಇಲ್ಲ, ಅವನು ಆರಾಮವಾಗಿದ್ದ. ಯುದ್ಧದ ಮೊದಲು ತಲೆಸಿಕರೆಸಿಕೊಂಡಿಲ್ಲ, ಯುದ್ಧದಲ್ಲಿ ತಲೆಸಿಕರೆಸಿಕೊಂಡಿಲ್ಲ, ಯುದ್ಧ ಆದ್ಮೇಲೆ ಕೂಡ ಆರಾಮವಾಗಿದ್ದವನು ಭೀಮಸೇನ ಒಬ್ಬನೇ. ಅದಕ್ಕಾಗಿ ಭೀಮಬಲ ಅಂತ ಹೇಳುದು. ಅವನ ಮಾನಸಿಕ ಮತ್ತು ದೈಹಿಕ ಬಲ ಉಂಟಲ್ಲ, ಇದು ಅಪ್ರತಿಮ, ಯಾವುದಕ್ಕೂ ಸಾಟಿಯೇ ಅಲ್ಲ. ಅರ್ಜುನ ಏನು ಮಾಡಿದ, ಯುದ್ಧಕ್ಕಿಂತ ಮೊದಲು ಒಂದಷ್ಟು ಅವನು ವಿಶ್ವಲನಾದ. ಅರ್ಜುನನ ಮುಂದೆ ಅರ್ಜುನ ಹೇಳ್ತಾನೆ, ನನಗೆ ಗಾಂಡೀವ ಕೈಯಲ್ಲಿ ನಿಲ್ತಾ ಇಲ್ಲ, ನನ್ನ ಶರೀರದಲ್ಲಿ ಕಂಪನ ಆಗ್ತಾ ಇದೆ, ಈ ಕ್ಷಣದಲ್ಲಿ ನನಗೆ ಯಾವುದೂ ಬೇಡ ಅಂತ ಅನಿಸ್ತಾ ಇದೆ, ನಾನು ಯುದ್ಧ ಮಾಡೋದೇ ಇಲ್ಲ ಅಂತ. ಎರಡು ಕಾರಣವನ್ನು ಮುಖ್ಯವಾಗಿ ಕೊಡ್ತಾನೆ. ಯುದ್ಧದಿಂದ ಎರಡು ಫಲ ಸಿಗಬಹುದು ನಮಗೆ. ಒಂದು ಲೌಕಿಕ ಫಲ, ಇನ್ನೊಂದು ಅಲೌಕಿಕ ಫಲ. ಈ ಎರಡು ಕಾರಣಕ್ಕೆ ನಾನು ಯುದ್ಧ ಮಾಡಬೇಕಾದ ಪ್ರಸಂಗ ಇದು. ಅದರಲ್ಲಿ ಲೌಕಿಕ ಫಲ ಏನು ಅಂದ್ರೆ, ಯುದ್ಧದ ನಂತರ ಸಮಗ್ರ ಈ ಅಖಂಡ ಭೂಮಿಯ ಚಕ್ರಾಧಿಪತ್ಯ ಎಂಬುದು ನಮಗೆ ಸಿಗುತ್ತೆ. ಅದರಲ್ಲಿ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಾವು ಧಾರ್ಮಿಕ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಾವು ಮೆರೆಯಬಹುದು ಅಂತ ಹೇಳುವಂತಹದ್ದು. ಆಮೇಲೆ ಬೇಕಾದಷ್ಟು ಸಂಪನ್ನರಾಗಿದ್ದುಕೊಂಡು ನಾವು ವೈಭವದಿಂದ ಬದುಕಬಹುದು. ಈ ಬದುಕಿನಲ್ಲಿ ಒಂದು ರೀತಿಯ ಸಂತೋಷವನ್ನು ಪಡೆಯಬೇಕು ಅಂತ ಹೇಳುವಂತಹದ್ದು ಒಂದು ಲೌಕಿಕ ಕಾರಣ. ಅಲೌಕಿಕ ಕಾರಣ ಏನು ಅಂದ್ರೆ, ಈ ರೀತಿ ಯುದ್ಧದಲ್ಲಿ ಹೋರಾಟ ಮಾಡಿದ ಮೇಲೆ ನಾವು ಪುಣ್ಯ ಸಂಪತ್ತಿಯನ್ನು ಪಡೆದು ಆ ಮೂಲಕ ಸ್ಥಿರವಾದ ಮತ್ತೆ ಮರಳಿಬಾರದ ಲೋಕವಾದ ಮೋಕ್ಷಕ್ಕೆ ತಲುಪಬಹುದು ಎಂಬ ಎರಡು ಕಾರಣಕ್ಕೋಸ್ಕರ, ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡು ಕಾರಣಕ್ಕೋಸ್ಕರ ನಾನು ಯುದ್ಧ ಮಾಡಬೇಕಾದ ಪ್ರಸಂಗ ಇದು. ಇದು ಎರಡೂ ನನಗೆ ಕಾಣಿಸ್ತಾ ಇಲ್ಲ ಯುದ್ಧ ಭೂಮಿಯಲ್ಲಿ. ಯಾಕೆಂದ್ರೆ ಲೌಕಿಕ ಫಲ ಏನು ಸಿಗುತ್ತೆ ಹೇಳಿ? ಇದೆಲ್ಲ ನನ್ನ ದಾಯಾದಿಗಳು. ಮುಂದೆ ನಾನು ಯುದ್ಧದಲ್ಲಿ ಸಂಹಾರ ಮಾಡಬೇಕಾದವರು ನನ್ನ ಗುರುಗಳಾದ ಭೀಷ್ಮ ದ್ರೋಣಗಳು, ಮತ್ತೆ ನನ್ನ ತಮ್ಮಂದಿರು ಅಣ್ಣಂದಿರಾದ ದುರ್ಯೋಧನಾದಿಗಳು. ಇವರನ್ನು ಸಂಹಾರ ಮಾಡೋದ್ರ ಜೊತೆಗೆ ಇನ್ನೊಂದಷ್ಟು ಮಂದಿ ಯಾವುದಕ್ಕೂ ಬದ್ಧರಲ್ಲದ ಅನಿವಾರ್ಯವಾಗಿ ಯುದ್ಧ ಭೂಮಿಗೆ ಬಂದಿರತಕ್ಕಂಥ ಮಂದಿಯನ್ನು ಸಂಹಾರ ಮಾಡಬೇಕು. ಆ ರೀತಿಯ ಸಂಹಾರದಿಂದ ಮತ್ತೆ ಪ್ರಾಪ್ತ ಆಗುವಂತಹ ರಾಜ್ಯದ ಅಧಿಕಾರದಲ್ಲಿ ಸಂತೋಷ ಸಿಗಲಿಕ್ಕೆ ಸಾಧ್ಯವೋ ಇಲ್ಲ ಅಂತ ಅರ್ಜುನ ಹೇಳ್ತಾನೆ. ಯಾಕೆಂದ್ರೆ ಲಕ್ಷಾಂತರ ಮಂದಿಯನ್ನು ಸಂಹಾರ ಮಾಡೋದ್ರ ಮೂಲಕ ಒಂದು ರಕ್ತಸಿಕ್ತವಾದ ಸಾಮ್ರಾಜ್ಯ ನನಗೆ ಸಿಗುತ್ತೆ. ಎಲ್ಲ ಬಂಧು ಬಾಂಧವರನ್ನು ಯಾವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ನಂತರ ಯಾರ ಜೊತೆಗೆ ನಾನು ಬದುಕನ್ನು ಸಂತೋಷವನ್ನು ಹಂಚಿಕೊಂಡು ಬದುಕಬೇಕೋ ಅವರು ಯಾರೂ ಇರೋದೇ ಇಲ್ಲ ಕಣ್ಣ ಮುಂದೆ. ಒಂದಷ್ಟು ಚೀತ್ಕಾರಗಳು, ರಕ್ತದ ಪ್ರವಾಹಗಳು ಹರಿತಾ ಇರುವಂತಹ ಈ ಸಾಮ್ರಾಜ್ಯ, ಒಂದಷ್ಟು ಪ್ರೇತಗಳು ಓಡಾಡ್ತಾ ಇರುವಂತಹ ಈ ರಾಜ್ಯದಲ್ಲಿ ಸಿಂಹಾಸನವನ್ನು ಕಟ್ಟಿ ಆ ರಕ್ತದ ಮೇಲೆ ನಾನು ಹಾಕುವ ಸಿಂಹಾಸನದಿಂದ ಅಲ್ಲಿ ಕೂತು ನಾವು ಅನುಭವಿಸುವಾಗಿರತಕ್ಕಂತಹ ರಾಜ್ಯದ ಹಿಂದೆ ಸೌಖ್ಯವನ್ನು ಅನುಭವಿಸಲಿಕ್ಕೆ ಬೇಕಾಗಿರತಕ್ಕಂತಹ ಮಾನಸಿಕ ಸಂಪನ್ನತೆ ನಮ್ಮಲ್ಲಿ ಇರೋದಿಲ್ಲ. ಒಂದು ಬೀಜಕ್ಕೆ ಮೊಳಕೆ ಬಂದು ಸಾವಿರಾರು ಫಲ ಕೊಡುವ ಸಾಮರ್ಥ್ಯ ಸಹಜವಾಗಿಯೇ ಇದ್ರೂ ಕೂಡ ಆ ಬೀಜವನ್ನು ಹುರಿದು ಬಿತ್ತಿದ್ರೆ ಏನಾದರೂ ಉಪಯೋಗ ಉಂಟಾ ಹೇಳಿ? ಇಲ್ಲ. ಬೆಂದ ಬೀಜದಿಂದ ಫಲ ಸಿಗೋದಿಲ್ಲ. ಹಾಗೆ ಮನಸ್ಸಿಗೆ ಸಂತೋಷ ಪಡುವಂತಹ ಒಂದು ಯೋಗ್ಯತೆ ಮನಸ್ಸಿಗಿದ್ರೂ ಕೂಡ ಈ ಘನಘೋರವಾದ ಯುದ್ಧದಲ್ಲಿ ಒಂದಷ್ಟು ಮಂದಿಯನ್ನು ಸಂಹಾರ ಮಾಡಿ, ಒಂದಷ್ಟು ಮಂದಿಯನ್ನು ವೈಧವ್ಯವನ್ನು ಕೊಟ್ಟು, ಇನ್ನೊಂದಷ್ಟು ಮಂದಿಗೆ ಪಿಂಡವನ್ನು ಇಲ್ಲದಿರುವಂತಹ ರೀತಿಯ ಸಂದರ್ಭವನ್ನು ಒದಗಿಸಿಕೊಟ್ಟು, ಒಂದಷ್ಟು ಸಮಾಜಕ್ಕೆ ಮಾರ್ಗದರ್ಶಕರಾದ ಶ್ರೇಷ್ಠವಾದ ಗುರು ಹಿರಿಯರನ್ನು ಸಂಹಾರ ಮಾಡಿ, ಅದರಿಂದ ಬೆಂದ ನನ್ನ ಮನಸ್ಸಿನಿಂದ ಈ ಸಾಮ್ರಾಜ್ಯದಲ್ಲಿ ಯಾವ ಸುಖವನ್ನು ನಾನು ಅನುಭವಿಸಲಿಕ್ಕೆ ಸಾಧ್ಯ? ಹಾಗಾಗಿ ಲೌಕಿಕವಾದ ಫಲ ಸಿಗುವುದಿಲ್ಲ. ಬೇಡ, ಕನಿಷ್ಠ ಪಾರಲೌಕಿಕವಾಗಿರತಕ್ಕಂತಹ ಸುಖವನ್ನಾದ್ರೂ ಪಡೆದೇನು ಅಂತ ಕೇಳಿದರೆ ಅದೂ ಇಲ್ಲ. ಯಾಕೆಂದ್ರೆ ಒಬ್ಬರು ಗುರುಗಳನ್ನು, ಒಬ್ಬರು ಹಿರಿಯರನ್ನು ಸ್ವಾರ್ಥಕ್ಕೋಸ್ಕರ ಸಂಹಾರ ಮಾಡುವುದರ ಮೂಲಕ ನನಗೆ ಯಾವ ಫಲವನ್ನು ಭಗವಂತ ಮೋಕ್ಷದಲ್ಲಿ ಆದರೂ ಕೊಡ್ತಾನೆ? ಹಾಗಾಗಿ ಯಾವುದೇ ದೃಷ್ಟಿಯಿಂದ ವಿಚಾರ ಮಾಡಿದಾಗಲೂ ಕೂಡ ನಾನು ಸಮಾಜಕ್ಕೂ ಏನು ಕೊಡಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಒಂದು ವರ್ಣ ಪರಂಪರೆಯಲ್ಲಿ ಒಂದು ನಿಯಮ ಇದೆ, ಇಂಥ ವ್ಯಕ್ತಿಗಳು ಇಂಥವರ ಜೊತೆಗೆ ಈ ರೀತಿ ಬದುಕುತ್ತಾ ಬದುಕಬೇಕು ಅಂತ. ಕುರುಕ್ಷೇತ್ರ ಯುದ್ಧದಲ್ಲಿ ಸಾಮಾನ್ಯ ಮನೆಗೊಬ್ಬರಂತೆ ಲಕ್ಷಾಂತರ ಮಂದಿ ಸೇನೆ ಬಂದಾಗ ಮನೆಯಲ್ಲಿ ಗಂಡಸರು ಇಲ್ಲ ಅಂತ ಹೇಳುವ ಪ್ರಸಂಗ ಬರುತ್ತೆ. ಹೆಣ್ಮಕ್ಕಳಿಗೆ ಅನಿವಾರ್ಯವಾಗಿ ವರ್ಣ ಸಾಂಕರ್ಯವನ್ನು ಮಾಡಿ ಬದುಕಬೇಕಾದ ಪ್ರಸಂಗ ಬರುತ್ತೆ. ಇದು ಒಂದು ಪುಣ್ಯದ ಕೆಲಸ ಅಲ್ಲ. ಅನೇಕ ಮಂದಿಗೆ ಯುದ್ಧದಲ್ಲಿ ಆಸಕ್ತಿಯೇ ಇಲ್ಲ. ಆಸಕ್ತಿ ಇಲ್ಲದ ಮಂದಿಯೂ ಕೂಡ ರಾಜಾಜ್ಞೆಗೆ ಬಲಿಬಿದ್ದು ಯುದ್ಧದಲ್ಲಿ ಭಾಗಿಯಾಗಿ ಸುಮ್ಮನೆ ತಲೆ ಕೊಟ್ಟು ಸಂಹೃತರಾಗ್ತಾರೆ. ಅವರ ಸಂಹಾರವೂ ನನ್ನ ಒಂದು ಪಾಪದ ಭಾಗ. ಹೀಗಾಗಿ ಯಾವುದೇ ದೃಷ್ಟಿಯಿಂದ ವಿಚಾರ ಮಾಡಿದಾಗಲೂ ಕೂಡ ನಾವು ಇದರಿಂದ ಕಟ್ಕೊಳ್ಬೇಕಾದ ಪಾಪವನ್ನೇ, ಆದ್ರಿಂದ ಪಾಪದ ಫಲವಾಗಿ ಮೋಕ್ಷ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯಾವ ಕಾರಣಕ್ಕೋಸ್ಕರ ನಾನು ಯುದ್ಧ ಮಾಡಬೇಕು ಅಂತ ಕೃಷ್ಣನ ಮುಂದೆ ನಾನು ಪರಿತಪಿಸಿ ಪ್ರಶ್ನೆಯನ್ನು ಕೇಳ್ತೇನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡುದು ಪ್ರಹಸನ್ನಿವ ಭಾರತ ಅಂತ ನಗ್ಬಿಡ್ತಾನಂತೆ. ಅವನು ಯಾಕೆ ನಗ್ತಾನೆ? ನಗು ಬಂದೇ ಬರುತ್ತೆ ಅವನಿಗೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಅರ್ಜುನನಿಗೆ ಈ ಹಿಂದೆಯೂ ಬರಬೇಕಾಗಿತ್ತಲ್ಲ. ಹಿಂದೆನೂ ಕೂಡ ಸಾವಿರಾರು ಮಂದಿಯನ್ನು ಸಂಹಾರ ಮಾಡಿದಾಗ ಯುದ್ಧದಲ್ಲಿ ಬರದೇ ಇರತಕ್ಕಂಥ ಪ್ರಶ್ನೆ ಈ ಯಾಕೆ ಬಂತು ಈಗ ಅವನಿಗೆ? ಅದಕ್ಕೋಸ್ಕರ ಅರ್ಜುನನಿಗೆ ಕೃಷ್ಣನಿಗೆ ಒಂದಷ್ಟು ನಗು ಬಂತಂತೆ. ಪ್ರಹಸನ್ನಿವ ಭಾರತ ಅಂತ ವೇದಾಂತದ ಮುಖವಾಡವನ್ನು ಕೊಟ್ಟು ತನ್ನ ದೌರ್ಬಲ್ಯವನ್ನು ಮುಚ್ಚಿಡ್ತಾನೆ ಅಂತ ಹೇಳುವಂತಹದ್ದು ಒಂದು ಕಡೆ ಅರ್ಜುನನಿಗೂ ಗೊತ್ತಿತ್ತು, ಕೃಷ್ಣನಿಗಂತೂ ಗೊತ್ತೇ ಇದೆ. ಯಾಕೆಂದ್ರೆ ಅರ್ಜುನ ಅವನಿಗೆ ಒಂದು ಕಡೆ ಗೊತ್ತಿದೆ ಏನು ಅಂದ್ರೆ ದುರ್ಯೋಧನಾದಿಗಳು ಪಾಪಿಷ್ಟರು ಅಂತ. ಒಳ್ಳೆಯ ಉದ್ದೇಶ ಇಟ್ಟುಕೊಳ್ಳದೆ ಸಾಮ್ರಾಜ್ಯ ವಿಸ್ತರಿಸಬೇಕು ಅಂತ ಅಭಿಪ್ರಾಯಪಟ್ಟವರು, ಅವರಿಂದ ಈ ಸಾಮ್ರಾಜ್ಯಕ್ಕೆ ದೇಶಕ್ಕೆ ಕ್ಷೇಮ ಸಿಗುವಂತಹದ್ದು ಇಲ್ವೇ ಇಲ್ಲ. ಅದರಿಂದ ಅವರನ್ನು ಸಂಹಾರ ಮಾಡೋದು ಒಳ್ಳೆಯದು ಅಂತ ಅರ್ಜುನನಿಗೆ ಗೊತ್ತಿಲ್ಲದಿರುವ ಸಂಗತಿ ಅಲ್ಲ. ಆದರೆ ನಿನ್ನೆಯ ಮಾತುಕತೆ ಸಮಾಲೋಚನಾ ಸಭೆ ಇದೆ ಅಲ್ಲ, ಅದು ಅವನ ತಲೆ ಕೆಡಿಸಿಬಿಟ್ಟಿದೆ. ಈ ರೀತಿ ಬಂಧು ಹತ್ಯೆ ಮಾಡುವಂತಹದ್ದು, ಹಿರಿಯರನ್ನು ಹತ್ಯೆ ಮಾಡುವಂತಹದ್ದು, ನಿರ್ಗತಿಕರನ್ನು ಹತ್ಯೆ ಮಾಡುವಂತಹದ್ದು, ನಿರ್ಪಾಪಿಗಳನ್ನು ಹತ್ಯೆ, ಎಲ್ಲ ಇದು ಪಾಪಕ್ಕೆ ದಾರಿ ಅಂತ ಹೇಳುವಂತಹದ್ದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಬಂದು ಇವತ್ತು ನಿಂತದ್ರಿಂದ ಅರ್ಜುನನಿಗೆ ಈ ವಿಶ್ವಲತೆ ಎಂಬುದು ದೀರ್ಘಕಾಲಿಕವಾದ್ದು ಅಲ್ಲ. ಯಾಕಂದ್ರೆ ಗಟ್ಟಿ ಮನುಷ್ಯ ಅವನು ಕೂಡ, ಆದರೆ ಅಲ್ಪಕಾಲಕ್ಕೆ ಸಂಬಂಧಪಟ್ಟ ಒಂದು ವಿಶ್ವಲತೆ ಎಂಬುದು ಆಗಬಾರದ ಸಮಯದಲ್ಲಿ ಅಂದ್ರೆ ಯುದ್ಧದಲ್ಲಿ ಧೀರೋದಾತ್ತನಾಗಿ ಹೋರಾಡಬೇಕಾದ ಸಂದರ್ಭದಲ್ಲೇ ಬಂದದ್ದು ಏನಿದೆಯೋ, ಇದು ಒಂದು ಸಮಗ್ರ ಪ್ರಪಂಚಕ್ಕೆ ಸಂದೇಶ ಕೊಡುವಂತಹ ಸಂದರ್ಭವನ್ನಾಗಿ ಕೃಷ್ಣ ಇದನ್ನು ಪರಿಗಣಿಸಿ ಅವನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಉತ್ತರ ಕೊಡದೆ ಪರೋಕ್ಷವಾದ ಉತ್ತರಗಳನ್ನು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ಪರೋಕ್ಷವಾಗಿ, ಯಾಕೆ ನೇರವಾಗಿ ಆ ಉತ್ತರ ಮುಗಿಸಿ ಬಿಡಬಹುದಿತ್ತಲ್ವಾ ಅಂತ ಹೇಳಿದರೆ ಅರ್ಜುನನ ಎಲ್ಲ ವಾದಗಳ ಹಿಂದೆ ಇರುವಂತಹದ್ದು ಏನು ಅಂತ ಹೇಳುವಂತಹದ್ದು ಮುಖ್ಯ. ಅರ್ಜುನ ಹೇಳಿರ್ಬೋದು ಇಂಥದ್ದೆಲ್ಲ ಆಗುತ್ತೆ ಅಂತ, ಆದರೆ ಇದರ ಹಿಂದೆ ಇರುವಂತಹದ್ದು ಯಾವುದು? ಅದು ಮನೋದೌರ್ಬಲ್ಯ. ಅದಕ್ಕೆ ಮೊದಲು ಚಿಕಿತ್ಸೆ ಕೊಡುವುದರ ಮೂಲಕ ಎಲ್ಲದಕ್ಕೂ ಒಂದೇ ಉತ್ತರ ನಡೆಯುತ್ತೆ ಎಂಬ ಕಾರಣಕ್ಕೋಸ್ಕರ ಅರ್ಜುನನಿಗೆ ಕೃಷ್ಣ ಆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಮುಖ್ಯವಾಗಿ ನೀನು ಹೆದರುವಂತಹದ್ದು ಏನು ಅಂದ್ರೆ ಬಂಧು ಹತ್ಯೆಗಳನ್ನು ಮಾಡುವುದರ ಮೂಲಕ ನೀನು ಪಾಪ ಕಟ್ಟೊಳ್ಳಬೇಕು, ಮತ್ತೆ ಇದು ಅಪರಾಧ ಅಂತ ಕೃಷ್ಣ ಹೇಳ್ತಾನೆ. ಈ ಮಂದಿ ಯಾರಿದಾರೋ, ಅದು ಯಾರೇ ಇದ್ರೂ ಕೂಡ ಅವರು ಯುದ್ಧದಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ. ಬಂದವರು ನೀವೇನು ಸಂಹಾರ ಮಾಡ್ತೀಯೋ, ಇದರಲ್ಲಿ ಎರಡು ಅಂಶ ನೀನು ಗಮನಿಸಬೇಕಾದ್ದು ಇದೆ. ನೀನು ಯಾರನ್ನು ಸಂಹಾರ ಮಾಡುದು, ನಿನಗೆ ಬೇಜಾರು ಮಾಡ್ಕೊಳ್ಳೋದು ಯಾವುದಕ್ಕೆ, ಜೀವ ಸಾಹಿತ್ಯ ಅಂತ ಅಥವಾ ದೇಹ ಸಾಹಿತ್ಯ ಅಂತ, ಇದು ಎರಡು ಪ್ರಶ್ನೆ. ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ ಅಂತ ಹೇಳಿದ್ರೆ ಭೀಷ್ಮ ದ್ರೋಣಾದಿಗಳ ಆತ್ಮವನ್ನು ಸಾಯಿಸ್ತಾ ಇದ್ದೀನಿಂತೋ ನೀನು, ಅಥವಾ ಭೀಷ್ಮ ದ್ರೋಣಾದಿಗಳ ಶರೀರವನ್ನು ಸಾಯಿಸ್ತಾ ಇದ್ದೀನಿಂತೋ ನಿನಗೆ ದುಃಖ ಅಂತ. ಆತ್ಮವನ್ನು ಸಾಯಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀನು ದೊಡ್ಡ ಮೂರ್ಖ. ಯಾಕೆಂದ್ರೆ ಈ ಆತ್ಮ ಅನಾದಿನಿತ್ಯ, ಯಾವತ್ತೂ ಆತ್ಮನಿಗೆ ಸಾವೇ ಇಲ್ಲ. ಆದ್ರಿಂದ ಇವರೆಲ್ಲ ಆತ್ಮವನ್ನು ಸಂಹಾರ ಮಾಡ್ತೇನೆ ಎಂಬ ಕಾರಣಕ್ಕೆ ನಿನಗೆ ದುಃಖ ಬರುವುದಿದ್ರೆ ಅದು ಅತ್ಯಂತ ಅಪ್ರಸ್ತುತವಾದ, ಅತ್ಯಂತ ಮೂಢವಾದ ದುಃಖ. ಇದು ಇದಕ್ಕೆ ಬೆಲೆ ಕೊಡಬೇಕಾದ್ದು ಏನೂ ಇಲ್ಲ. ಅಲ್ಲ, ಶರೀರವನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿದ್ರೆ ಶರೀರ ಯಾವತ್ತೂ ಕೂಡ ಜಡವಾದ್ದು. ಜಡವಾದ ಶರೀರದ ಜೋಡಣೆ ಈ ದೇಹ ಹೊರತು ಅನೇಕ ಪರಮಾಣುಗಳನ್ನು, ಪಂಚಭೂತಾತ್ಮಕವಾದ ವಸ್ತುಗಳನ್ನು ಜೋಡಿಸಿಬಿಟ್ಟು ಈ ಶರೀರ ಮಾಡಿರುವ ಜಡವಾದ ಶರೀರ ಇವತ್ತನ್ನ ನಾಳೆ ಬಿದ್ದು ಹೋಗುವಂತಹ ಶರೀರವನ್ನು ನೀನು ಇವತ್ತು ಸಾಯಿಸಬೇಕಾಗಿರುವಂತದ್ದು. ಆದ್ರಿಂದ ಯಾಕೆ ದುಃಖ ನಿನಗೆ ಅಂತ. ಜಡವಾದ ಶರೀರವೇ ಆದರೂ ಅದನ್ನು ಕಳ್ಕೊಳ್ಬೇಕಾದ್ರೆ ನಾನು ಕಾರಣ ಆಗ್ತೇನೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಯಾರಿಗಾದ್ರೂ ಒಂದು ಹಳೆಯ ಅಂಗಿ ಹೋಗಿ ಹೊಸ ಅಂಗಿ ಕೊಡ್ತೇವೆ ಅಂತ ಹೇಳಿದ್ರೆ ಯಾರಾದ್ರೂ ದುಃಖ ಪಡ್ತಾರಾ? ಇಲ್ಲ. ಇದು ಅಷ್ಟೇ, ದುರ್ಯೋಧನಾದಿಗಳು, ಭೀಷ್ಮಾದಿಗಳು, ದ್ರೋಣಾದಿಗಳೆಲ್ಲ ಇನ್ನು ಸಲಿಕೆ ಬೇಕಾಗಿರುವವರು, ಅಷ್ಟು ವಯಸ್ಸಾಗಿದೆ. ಅಂತ ವಯಸ್ಸಿನಲ್ಲಿ ಮರಣವು ಕೂಡ ಒಂದು ಪರಿವರ್ತನೆಯ ನಿಯಮಕ್ಕೆ ಅನುಗುಣವಾದ, ಜಗತ್ತಿನ ಪರಿವರ್ತನೆ ಎಂಬುದು ಒಂದು ನಿಯಮ. ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಎಂಬುದು ಒಂದು ಜೀವನದ ಹಂತನೋ, ಮುಂದಿನ ಹಂತವೇ ಮರಣ. ಆದ್ರಿಂದ ಮರಣವು ಕೂಡ ಜೀವನದ ಒಂದು ಅವಸ್ಥೆ, ಬದುಕಿನ ಅವಸ್ಥೆ. ಏನಾಗುತ್ತೆ ಅದರಲ್ಲಿ ಅಂತ ಹೇಳಿದ್ರೆ ಆತ್ಮ ಸಾಯೋದಿಲ್ಲಲ್ವಾ, ಜೀವ ಸಾಹಿತ್ಯ, ಶರೀರ ಸಾಹಿತ್ಯ ಅಂತಲ್ವಾ. ಪರವಾಗಿಲ್ಲ ಬಿಡು, ಯಾಕೆಂದ್ರೆ ಹಳೆಯ ಒಂದು ಅಂಗಿಯನ್ನು ಕಳಚಿ ಹೊಸ ಅಂಗಿಯನ್ನು ಅವರ ಮುಂದೆ ಪಡೆದೇ ಪಡೀತಾರೆ. ಆದ್ರಿಂದ ಯಾಕೆ ದುಃಖ ನಿನಗೆ? ದುಃಖ ಪಡಬೇಕಾದ ಅಗತ್ಯ ಇಲ್ಲ. ಇನ್ನೇನು, ಆ ಶರೀರ ಮಾನವ ಶರೀರ ಇದೆ, ನಾನೇನಾದರೂ ಈ ಶರೀರವನ್ನು ಘಾಸಿಗೊಳಿಸಿದರೆ ಮುಂದೆ ಬರಬೇಕಾದ ಶರೀರ ಯಾವುದೋ ಒಂದು ಪ್ರಾಣಿಯ ಶರೀರ ಆದರೆ ಸಾಧನಮಯವಾದ ಶರೀರವನ್ನು ಸಂಹಾರ ಮಾಡಿ ಸಾಧನೆ ಮಾಡಲಿಕ್ಕೆ ಅನನುಕೂಲವಾದ ಶರೀರವನ್ನು ಅವರಿಗೆ ಪಡೆಯಲಿಕ್ಕೆ ನಾನು ಕಾರಣನಾಗ್ತೇನೆ ಅಂತ ಹೇಳುವಂತಹದ್ದು ಒಂದು ದುಃಖ ಇದೆ ಅಂತ ಹೇಳುವುದಾದರೆ, ಯಾಕೆಂದ್ರೆ ಎಷ್ಟು ಒಳ್ಳೆಯ ಬೌದ್ಧಿಕ ಶಕ್ತಿ ಇದೆ, ಎಷ್ಟು ಒಳ್ಳೆಯ ದೈಹಿಕ ಅನುಕೂಲತೆ ಮನುಷ್ಯ ಜನ್ಮಕ್ಕೆ ಮಾತ್ರ ಭಗವಂತ ಕೊಟ್ಟಿದ್ದಾನೆ. ಅಪಾರವಾದ ಪ್ರಜ್ಞಾ ಭಗವಂತನ ಅನುಗ್ರಹ, ಮೇಧಾಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಇದರ ಮೂಲಕ ಎಷ್ಟೊಂದು ಸಾಧನೆ ಮಾಡಲಿಕ್ಕಾಗತ್ತೆ ನಮಗೆ. ಇಂಥ ಸಾಧನ ಶರೀರವನ್ನು ಕಳಚಿಕೊಂಡು ಯಾವುದೋ ಒಂದು ಸಾಧನೆ ಮಾಡಲಿಕ್ಕೆ ಅನನುಕೂಲವಾಗಿರತಕ್ಕಂತಹ ಯಾವುದೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಹುಟ್ಟಿ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗದ ಹಂತವನ್ನು ತಾನು ತಲುಪಿಸಿಬಿಟ್ರೆ ನಾನು, ಅದು ದೊಡ್ಡ ತಪ್ಪಾಗುತ್ತಲ್ಲ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಭೀಷ್ಮ ದ್ರೋಣಾದಿಗಳು ಅಂತ ನೀಚರೇನು ಅಲ್ಲ ಅಲ್ಲ, ಎಷ್ಟು ಒಳ್ಳೆ ಮಂದಿ ಅವರು. ಅವರು ಎಷ್ಟೆಲ್ಲ ಒಳ್ಳೆಯ ಜೀವನದಲ್ಲಿ ಕೆಲಸ ಮಾಡಿದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ, ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದ್ದಾರೆ ಅಂತ. ಕೆಟ್ಟವರೇನಲ್ಲ ಭೀಷ್ಮ ದ್ರೋಣಾದಿಗಳು. ಆದ್ರಿಂದ ಅವರು ಸತ್ತು ಮುಂದೆ ಇದಕ್ಕಿಂತಲೂ ಕಳಪೆಯಾದ ಶರೀರವನ್ನು ಪಡ್ಕೊಳ್ತಾರೆ, ಪ್ರಾಣಿಗಳಾಗಿ ಹುಡ್ತಾರೆ ಅಂತ ಹೇಳುವಂತ ಭಯ ನಿಮಗೆ ಬೇಕಾಗಿಲ್ಲ. ಅಲ್ಲ, ದುರ್ಯೋಧನಾದಿಗಳು, ಹೋಗ್ಲಿ ಬಿಡು, ಕೆಟ್ಟವರ ಸತ್ರೆಯನ್ನು ಬೇಜಾರು ಮಾಡ್ಕೋಬೇಡ ನೀವು. ಅವ್ರು ಯಾವತ್ತೂ ಕೆಟ್ಟವರೇ, ಯಾವತ್ತೂ ಸಮಾಜಕ್ಕೆ ಒಡಿತನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುವಂತಹ ಮನಸ್ಸನ್ನು ಮಾಡಿದವರೇ ಅಲ್ಲ ಅವರು. ಅವ್ರ ರಾಜನೀತಿಯೇ ಕಳಿಂಗನ ನೀತಿ ಅಂತದ್ದು. ಏನು ಅಂದ್ರೆ, ಈ ರಾಜ್ಯದಲ್ಲಿ ಏನಾದರೂ ಮಾಡಿ ಅನ್ಯಾಯ ಮಾಡಿ ಸಮಗ್ರ ಆಳ್ಬೇಕು, ತಾವು ಸ್ವಾರ್ಥವನ್ನು ಸಾಧನೆ ಮಾಡಬೇಕು ಅಂತ ಹೇಳುವಂತಹ ಮಂದಿ ಇದ್ದೀನು ಪ್ರೇಯರು. ಅವರು ಸತ್ರ ಒಳ್ಳೇದೇ ಆಯ್ತು, ಬೇಜಾರು ಮಾಡ್ಕೋಬೇಡ ಅಂತ. ಅಲ್ಲ ಅರ್ಜುನ ಹೇಳ್ತಾನೆ, ನನಗೊಂದು ಬಾಂಧವ್ಯವನ್ನು ಕಳಚಿಕೊಂಡ ಹಾಗೆ ಆಗತ್ತೆ. ನೀವು ಹೇಳೋದು ಸರಿ, ಈ ಶರೀರವನ್ನು ಕಳಚಿಕೊಂಡಿರ್ತಾರೆ ಭೀಷ್ಮ ದ್ರೋಣಾದಿಗಳು, ಮುಂದೆ ಇನ್ಯಾವುದೋ ಒಳ್ಳೆಯ ಶರೀರವನ್ನು ಪಡಿತಾರೆ, ಒಪ್ಕೊಳ್ತೇನೆ ನಾನು. ಆದರೆ ಯಾವುದೋ ಒಂದು ಅಗೋಚರವಾದ ಕಾರಣಕ್ಕೋಸ್ಕರ ಜೀವಗಳು ಒಟ್ಟಾಗ್ತವಲ್ಲ. ಇವತ್ತು ನಾವು ಇಷ್ಟು ಮಂದಿ ಕೂತಿದ್ದೇವೆ ಈ ಹೊತ್ತಲ್ಲಿ, ಈ ಕ್ಷಣದಲ್ಲಿ ಇಷ್ಟು ಮಂದಿ ನಾವು ಎದುರು ಬದುರು ಕೂತಿದ್ದೇವೆ ಅಂದರೆ, ಯಾವುದೋ ಒಂದು ಜನ್ಮಾಂತರದ ಸಂಬಂಧ, ಒಂದು ಬಾಂಧವ್ಯ ನಮಗೆ ಈ ಕ್ಷಣಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಒಬ್ಬ ಮನುಷ್ಯನ ಈ ಬದುಕಿನ ಸಂಬಂಧಗಳಿಗೂ ಹಿಂದೆಯೂ ಕೂಡ ಯಾವುದೋ ಒಂದು ಭಗವಂತನ ಲೆಕ್ಕಾಚಾರಗಳಿರ್ತವೆ. ಆ ಲೆಕ್ಕಾಚಾರದಂತೆ ನಾವು ಸೇರಿರ್ತೇವೆ ಹೊರತು ಭಗವಂತನ ಇಚ್ಛೆ ಇಲ್ಲದೆ ನಾವು ಇಷ್ಟು ಮಂದಿ ಇವತ್ತಿನ ಕ್ಷಣ ಈ ದಿವಸ ಇಷ್ಟು ಸೇರಬೇಕು ಅಂತೇನಿಲ್ಲ. ನಿನ್ನೆ ಬರದೇ ಇದ್ದವರು ಇವತ್ತು ಬರಬಹುದು, ಇವತ್ತು ಬಂದವರು ಬರಬೇಕಾದವರು ನಿನ್ನೆ ಬಂದು ಹೋಗಿರಬಹುದು. ಯಾರು ಯಾವಾಗ ಯಾವಾಗ ಎಲ್ಲಿ ಬರಬೇಕು ಅಂತ ಹೇಳುವಂಥದ್ದು ಭಗವಂತನ ಚಿತ್ತ. ಯಾರಿಗೆ ಯಾವ ಬಾಂಧವ್ಯನ್ನು ಕೊಡಬೇಕು ಅಂತ ಹೇಳುದು ಕೂಡ ಭಗವಂತನ ಅಪೇಕ್ಷೆ ಏನಿದೆಯೋ, ಆ ಜನ್ಮಾಂತರದ ಕರ್ಮಗಳಿಗೆ ಬಂಧಕ್ಕೆ ಅನುಗುಣವಾಗಿ ನಾವು ಇವತ್ತು ಬಂಧು ಬಾಂಧವರಾಗಿದ್ದೇವೆ. ನನ್ನ ತಾತನಾಗಿದ್ದಾರೆ ಭೀಷ್ಮ, ದ್ರೋಣಾದಿಗಳು, ಈ ದುರ್ಯೋಧನಾದಿಗಳು ನನಗೆ ಯಾವುದೋ ಒಂದು ಕಾರಣಕ್ಕೆ ನನ್ನ ಬಂಧುಗಳಾಗಿಯೇ ಈ ಪ್ರಪಂಚದಲ್ಲಿ ಬದುಕಿದಾಗ ಇವರನ್ನು ಸಂಹಾರ ಮಾಡಿದರೆ ಮುಂದೆ ಅವರು ನನಗೆ ಈ ಬಂಧುಗಳಾಗಿ ಸಿಗ್ತಾರೇನು? ಒಬ್ಬ ವ್ಯಕ್ತಿಯ ಪರಸ್ಪರ ಬಾಂಧವ್ಯ ಅಂತ ಹೇಳುದು ಯಾವುದರಿಂದ ಆಗತ್ತೆ? ಶರೀರದಿಂದ ಆಗತ್ತೆ. ನಿಮ್ಮಲ್ಲಿ ಆತ್ಮ ಇದೆ, ನನ್ನಲ್ಲಿ ಆತ್ಮ ಇದೆ, ಒಬ್ರಿಗೊಬ್ರು ಪರಸ್ಪರ ಪ್ರೀತಿ ಉಂಟಾಗಲಿಕ್ಕೆ ಆತ್ಮಗಳು ಒಟ್ಟು ಸೇರಲಿಕ್ಕೆ ಸಾಧ್ಯ ಉಂಟು. ಸಾಧ್ಯ ಇದ್ರೂ ಕೂಡ ಯಾವುದರ ಮೂಲಕ? ಶರೀರದ ಮೂಲಕ. ಎರಡು ಶರೀರಗಳು ಒಟ್ಟಾಗುವುದರ ಮೂಲಕ ತಮ್ಮ ಪ್ರೀತಿ ಆಧಾರದ ಅಭಿವ್ಯಕ್ತಿ ಆಗುತ್ತೆ ಹೊರತು, ಶರೀರವಿಲ್ಲದಿರತಕ್ಕಂಥ ಆತ್ಮಗಳು ಒಬ್ರಿಗೊಬ್ರು ಸಂಧಿಸಿಕೊಂಡು ನಾವು ಈ ಜಗತ್ತಿನಲ್ಲಿ ಪ್ರೀತಿ ಪಡೆಯುತ್ತೇವೆ, ಗೌರವ ಕೊಡ್ತೇವೆ, ಗುರು ಶಿಷ್ಯರಾಗ್ತೇವೆ ಅಂತ ಹೇಳುವಂತಹದ್ದು ಸಾಧ್ಯವಿಲ್ಲ. ಹಾಗಾಗಿ ಒಬ್ಬ ಮನುಷ್ಯನ ಸಹಜವಾದ ಸಂಬಂಧಕ್ಕೆ ಕಾರಣವಾದ ಈ ದೇಹವೇ ಹೊರತು ಆತ್ಮ ಅಲ್ಲ. ಆತ್ಮನಿಗೆ ಸ್ವತಂತ್ರವಾಗಿ ಎರಡು ಆತ್ಮಗಳಿಗೆ ಪರಸ್ಪರ ಜೋಡಿಸಿಕೊಂಡು ಸಂತೋಷ ಪಡಲಿಕ್ಕೂ, ಗುರು ಶಿಷ್ಯರ ಬಾಂಧವ್ಯನೋ ಪರಸ್ಪರ ಪ್ರೀತಿಪೂರ್ವಕವಾದ ಬಾಂಧವ್ಯನೋ ಯಾವುದೇ ಆಗಬೇಕಾದರೂ ಕೂಡ ಶರೀರ ಎಂಬುದೊಂದು ಮಾಧ್ಯಮ ಆಗಿ ಉಳಿದಿದೆ. ಯಾವ ಈ ಕಣ್ಣು ಮುಂದೆ ಕಾಣುವಂತಹ ಶರೀರದಿಂದಾಗಿಯೇ ನಾನು ಪುಳ್ಳಿ, ಅವರು ಅಜ್ಜ, ನಾನು ಅಣ್ಣ, ಅವನು ತಮ್ಮ, ಈ ಎಲ್ಲ ಪರಸ್ಪರ ಸಂಬಂಧಗಳಿಗೆ ಕಾರಣವಾದ ಯಾವುದು ಹೇಳಿ? ಶರೀರ. ಶರೀರದಿಂದ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ, ಅವನಿಗೆ ಹತ್ತಿರ ಆಗ್ತೇವೆ ಅಥವಾ ದೂರ ಆಗ್ತೇವೆ. ಈ ಎಲ್ಲದಕ್ಕೂ ಕಾರಣವಾದ ಶರೀರವನ್ನು, ಅವರಿಗೆ ಮುಂದೆ ಒಳ್ಳೆಯ ಶರೀರವೇ ಸಿಕ್ಕಿದ್ರೂ ಕೂಡ ಯಾವುದೋ ಒಂದು ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ಕಂಡುಕೊಂಡ ಸಂಬಂಧಕ್ಕೆ ಕಾರಣವಾದ ಈ ಶರೀರವೇ ಹೋದ್ಬಿಟ್ರೆ ಸಂಬಂಧ ಹೋಯ್ತಲ್ವಾ ಅಂತ ಈ ಅರ್ಜುನ ದುಃಖಿಸಿದಾಗ ಕೃಷ್ಣ ಹೇಳ್ತಾನೆ, ಅದನ್ನೇ ನೀನು ಸರಿ ಮಾಡಿಕೊಂಡು ಬೇಕಾಗಿರೋದು, ಅದನ್ನು ಸರಿ ಮಾಡಿಕೊಂಡು ಬಿಟ್ರೆ ಎಲ್ಲವೂ ಸರಿಯಾಯಿತು. ಮನುಷ್ಯನಿಗೆ ಒಂದು ಭ್ರಮೆ ಇದೆ, ಏನು ಅಂದ್ರೆ, ಒಂದು ಕಡೆ ಆತ್ಮವನ್ನೇ ಶರೀರ ಅಂತ ಹೇಳುವ ಮಟ್ಟಕ್ಕೆ ಅವನು ಚಿಂತನೆ ಮಾಡ್ತಾನೆ. ಹಾಗಾಗಿ ದೇಹಕ್ಕೆ ನೋವಾದಾಗ ಆತ್ಮನಿಗೆ ನೋವಾಯಿತು, ಈ ದೇಹಕ್ಕೆ ಅವಮಾನ ಆದಾಗ ಆತ್ಮನಿಗೆ ಅವಮಾನ ಆಯಿತು, ಈ ದೇಹ ಕೃಶವಾದಾಗ ತಾನು ಕೃಶ ಆದೆ, ದೇಹ ದಪ್ಪಾದಾಗ ನಾನು ದೊಡ್ಡದ ನಾನು ಅಂತ ಹೇಳುವಂತಹ ಪದರಿಂದ ವಾಚ್ಯವಾದ್ದು ಆತ್ಮ. ಶರೀರವನ್ನೇ ಆತ್ಮ, ಆತ್ಮವನ್ನೇ ಶರೀರ ಅಂತ ಹೇಳುವಂತಹ ಒಂದು ಅಸ್ಪಷ್ಟವಾದ ಭ್ರಮದಿಂದ ಈ ಪ್ರಪಂಚದಲ್ಲಿ ವ್ಯವಹಾರ ನಡೆಯುತ್ತೆ. ಹಾಗಾಗಿ ನಾನು ಎಂಬುದು ದುಃಖಕ್ಕೆ ಕಾರಣ ಅಲ್ಲ, ನಾನುವಿನ ಜೊತೆ ಸೇರಿಕೊಂಡಿರತಕ್ಕಂತಹ ನನ್ನದು ಮತ್ತು ಈ ಸಂಬಂಧಗಳು ದುಃಖಕ್ಕೆ ಕಾರಣ. ಒಬ್ಬ ಈ ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಕಾರಣವಾದ ಯಾವುದು ಅಂದ್ರೆ, ನಾವೆಲ್ಲ ತಿಳ್ಕೊಂಡಿದ್ದೇವೆ ಅಂದ್ರೆ, ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ. ಒಂದು ಒಳ್ಳೆಯ ರೂಪ ಉಳ್ಳ ಪದಾರ್ಥವನ್ನು ನೋಡಿದಾಗ ನಾವು ಸಂತೋಷ ಪಡ್ತೇವೆ, ಯಾಕೆಂದ್ರೆ ನಮ್ಮ ಇಂದ್ರಿಯವಾದ ಚಕ್ಷುಸ್ಸು ಮತ್ತು ಒಳ್ಳೆಯ ರೂಪ ಇರುವಂತಹ ವ್ಯಕ್ತಿ ಅಥವಾ ವಸ್ತು, ಒಂದು ಕಲಾತ್ಮಕವಾದ ಸ್ತಂಭನೋ ಏನೋ ಒಂದು ಇದೆ, ನೋಡಿದಾಗ ನಾವು ಸಂತೋಷ ಪಡ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ನಮ್ಮ ಇಂದ್ರಿಯ ಆ ವಸ್ತುವಿನ ಜೊತೆಗೆ ಸಂಪರ್ಕವನ್ನು ಸಾಧಿಸಿದಾಗ ವಸ್ತುವಿನಿಂದ ನಮಗೆ ಸಂತೋಷ ಆಗುತ್ತೆ. ಹಾಗಾದ್ರೆ ನಮ್ಮ ಸಂತೋಷಕ್ಕೆ ಏನು ಕಾರಣ ಅಂತ ನಾವು ಹೇಳಿಕೊಡಿರುವುದು ಅಂದ್ರೆ, ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ. ಒಂದು ಒಳ್ಳೆಯ ಶಬ್ದ ಕೇಳಿದಾಗ ಆನಂದ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ, ಶಬ್ದ ಎಂಬುದು ವಿಷಯ, ಇಂದ್ರಿಯ ಎಂಬುದು ಶ್ರವಣ. ಶ್ರವಣೇಂದ್ರಿಯಕ್ಕೂ ಶಬ್ದಕ್ಕೂ ಸಂಬಂಧ ಆದಾಗ ಆ ಮಾಧುರ್ಯವಾದ ಸ್ವರವನ್ನು ಕೇಳಿ ಅಯ್ಯೋ ಎಷ್ಟು ಖುಷಿ ಇದೆ ಹಾಡು ಅಂತ. ಯಾವುದೋ ಒಂದು ವ್ಯಕ್ತಿಯ ಸ್ಪರ್ಶ ನಮ್ಮ ದೇಹಕ್ಕಾದಾಗ ಆ ವ್ಯಕ್ತಿ ಪ್ರೀತಿಪಾತ್ರವಾದ ವ್ಯಕ್ತಿ ಆದರೆ ನಮಗೆ ಆಗುವ ಸಂತೋಷ, ನಿಷ್ಠುರವಾದ ವ್ಯಕ್ತಿ ಆದರೆ ನಮಗೆ ಆಗುವ ದುಃಖ, ಎರಡೂ ಇರಲಿ. ಯಾವುದೇ ಇದ್ರೂ ಕೂಡ ಈ ತ್ವಗೇಂದ್ರಿಯ ಮತ್ತು ಆ ವಿಷಯ ವಸ್ತುಗಾಗುವ ಸಂಪರ್ಕದಿಂದ ನಮಗೆ ದುಃಖ ಆಗಬಹುದು. ಹಾಗಾದ್ರೆ ದುಃಖಗಳಿಗೆ ಅಥವಾ ಸುಖಗಳಿಗೆ ಕಾರಣ ಯಾವುದು ಅಂದ್ರೆ, ವಿಷಯೇಂದ್ರಿಯಗಳ ಸಂಬಂಧ. ಆದ್ರಿಂದ ಈ ಬಾಂಧವ್ಯ ಎಂಬುದು ವಿಷಯೇಂದ್ರಿಯಗಳ ಸಂಬಂಧಗಳ ಮೂಲಕ ಸಂತೋಷವನ್ನು ಕೊಡುತ್ತೆ ಅಂತ ನೀನು ಭಾವಿಸಿದರೆ, ಕೃಷ್ಣ ಹೇಳ್ತಾನೆ ಕೇವಲ ವಿಷಯೇಂದ್ರಿಯಗಳ ಸಂಬಂಧದಿಂದ ಒಬ್ಬ ಮನುಷ್ಯನಿಗೆ ಸುಖ ದುಃಖ ಆಗೋದಲ್ಲ. ಮತ್ತೇನು ಅಂದ್ರೆ ವಿಷಯೇಂದ್ರಿಯಗಳಿಗೆ ಸಂಬಂಧದ ಜೊತೆಗೆ ಆತ್ಮೀಯತೆ. ಉದಾಹರಣೆಗೆ ಒಬ್ಬ ಮನುಷ್ಯ ಮಲ್ಕೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ. ಮಲ್ಕೊಂಡಿದ್ದಾಗ, ನಿದ್ರೆಯಲ್ಲಿ ಇದ್ದಾಗ, ಯಾವುದೇ ವಿಷಯ ಪದಾರ್ಥಗಳ ಅವನ ಸಮೀಪದಲ್ಲೇ ಇದ್ದಾಗಲೂ ಕೂಡ ಅವನಿಗೆ ಅದರಿಂದ ಸುಖ ಆಗುವುದಲ್ಲ. ಹಂಸತೂಲಿಕ ತಲ್ಪದಲ್ಲಿ ಮಲ್ಕೊಂಡಿದ್ದರೂ ಕೂಡ ಅವನಿಗೆ ಅದರ ಎಚ್ಚರ ಇರಬಹುದು, ಇಲ್ಲದೇ ಇರಬಹುದು. ತನ್ನ ಪ್ರೀತಿಪಾತ್ರವಾದ ಮಗುವೇ ತನ್ನ ಪಕ್ಕದಲ್ಲಿ ಮಲ್ಕೊಂಡ್ರು ಕೂಡ, ನಿದ್ರೆ ಮಾಡಿದ ಮೇಲೆ ಮಲ್ಕೊಂಡ್ರೆ ಆ ಮಗು ಹತ್ತಿರ ಇದೆ ಅಂತ ಅವನಿಗೆ ಗೊತ್ತಾಗದೇ ಇರಬಹುದು. ಅದರ ಸ್ಪರ್ಶನದಿಂದ ಅವನಿಗೆ ಸುಖವೇ ಆಗುವುದಿಲ್ಲ. ಹಾಗಾದ್ರೆ ಸುಖಕ್ಕೆ ಕಾರಣವಾದ್ದು ವಿಷಯ ಮತ್ತು ಇಂದ್ರಿಯಗಳ ಸಂಬಂಧ ಅಲ್ಲ. ಮತ್ತೇನು ಅಂದ್ರೆ ಒಂದು ಆ ನಾನುವಿನ ಜೊತೆಗಿರುವಂತಹ ಸಂಬಂಧ, ಅಂದ್ರೆ ಮಮಕಾರ ಎಂಬುದು. ನಾನು ಎಂಬುದು ನಿದ್ರೆಯಲ್ಲಿ ಇರುತ್ತೆ. ನಾನು ಎಂಬುದು ಮಾತ್ರ ಇರುವುದರಿಂದ ನಿದ್ರೆಯಲ್ಲಿ ಅತ್ಯಂತ ಪರಮ ಸುಖ ಸಿಗುತ್ತೆ ನಮಗೆ. ನಿದ್ರೆಯಲ್ಲಿ ಎದ್ದ ಮೇಲೆ ನಾವು ಅಂತೀವಿ ಎಷ್ಟು ಸುಖವಾಗಿ ನಿದ್ರೆ ಮಾಡಿದೆ ನಾನು ಅಂತ. ಯಾಕೆಂದ್ರೆ ನಿದ್ರೆಯಲ್ಲಿ ನನ್ನದೇ ಆದ ಈ ಮನೆ, ಈ ಮಠ, ಈ ನನ್ನ ಬಂಧುಗಳು, ಈ ಬಾಂಧವರು, ಈ ಸುಖಭೋಗಗಳು, ಯಾವುದರದ್ದು ನಮಗೆ ಪರಿವೇನೆ ಇಲ್ಲದೇ ಇದ್ದಾಗ ಮನುಷ್ಯ ಎಷ್ಟು ಸಂತೋಷವಾಗಿರ್ತಾನಲ್ವಾ? ಯಾಕೆಂದ್ರೆ ನಾನು ಮಾತ್ರ ಇದ್ದಾಗ ಇರುವಂತ ಸಂತೋಷ ಅದು. ಯಾವಾಗ ನಾನುವಿನ ಜೊತೆಗೆ ಇದು ನನ್ನದು, ಇದು ನನಗೋಸ್ಕರ, ಇದು ನನ್ನಿಂದ ಅಂತ ಹೇಳುವಂತಹದ್ದು ಬಂತು, ಆವಾಗ ಒಬ್ಬ ಮನುಷ್ಯನಿಗೆ ದುಃಖ ಉತ್ಪನ್ನ ಆಗುತ್ತೆ. ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಯಾರಿಗೂ ಏನು ಬೇಜಾರಾಗುವುದಿಲ್ಲ, ನನ್ನ ಮನೆಗೆ ಬೆಂಕಿ ಇದ್ದಾಗ ಬೇಜಾರಾಗುತ್ತೆ. ಯಾಕೆಂದ್ರೆ ಅದು ನನ್ನದು ಎಂಬ ಸಂಬಂಧ. ಹಾಗಾದ್ರೆ ದುಃಖಕ್ಕೆ ಕಾರಣವಾದ್ಯಾವುದು ಅಂದ್ರೆ ಅಭಿಮಾನ ಅಂತ ಕೃಷ್ಣ ಹೇಳ್ತಾನೆ, ಮಮಕಾರಗಳು ಅಂತ. ಹಾಗಾಗಿ ನೀನು ಇಲ್ಲಿ ಬಿಡಬೇಕಾದ ಯಾವುದು ಅಂದ್ರೆ ನಿನ್ನ ಬಂಧುಗಳು, ನಿನ್ನ ಬಂಧುಗಳ ಸಂಪರ್ಕವನ್ನು ನೀನು ಇದರಿಂದ ಕಲ್ಕೊಳ್ತಿ, ಆ ಬೇಸರದಿಂದ ನೀನು ದುಃಖ ಪಡ್ತಿದ್ಯಲ್ಲ, ಇದನ್ನೊಂದು ಮಾತ್ರ ಬಿಡಬೇಕಾಗಿದ್ದ ಸಂಗತಿ. ಎಚ್ಚರದಲ್ಲಿದ್ದಾಗ ನೀನು ನಿದ್ರೆಯಲ್ಲಿದ್ದಾಗ ಯಾವ ರೀತಿ ಸುಖ ಪಡ್ತೀಯೋ, ಎಚ್ಚರದಲ್ಲಿರುವಾಗಲೂ ಕೂಡ ವಿಷಯ ಪದಾರ್ಥಗಳ ಜೊತೆಗೆ ಸಂಬಂಧವನ್ನು ನೀನು ಇದ್ದು ಇಲ್ಲದ ಹಾಗೆ ಅನುಭವಿಸಿದ್ರೆ ನೀನು ಸುಖವಾಗಿರ್ತೀಯ ಅಂತ. ಅದನ್ನೇ ದಾಸರು ಹೇಳಿದ್ರು, ಈಸಬೇಕು ಇದ್ದು ಜಯಿಸಬೇಕು ಅಂತ. ಈ ಸಂಸಾರದಲ್ಲಿ ಇದ್ದೂ ಕೂಡ ಅದನ್ನು ತುಂಬಾ ತಾದಾತ್ಮ್ಯದಿಂದ ನಂಟಿಸಿಕೊಳ್ಳದೇ ಇದ್ದಾಗ ಒಬ್ಬ ಮನುಷ್ಯ ಸೌಖ್ಯವಾಗಿ ಬದುಕಲಿಕ್ಕಾಗುತ್ತ. ಆದ್ರಿಂದ ಒಂದು ಶರೀರವೇ ಆತ್ಮ ಎಂಬ ಅಭಿಮಾನ, ಮತ್ತೊಂದು ನಾನು ನನ್ನವರು ಎಂಬ ಅಭಿಮಾನವನ್ನು ತ್ಯಾಗ ಮಾಡುವುದರ ಮೂಲಕ ಮಾತ್ರ ನೀನು ಸಂತೋಷ ಪಡಲಿಕ್ಕೆ ಸಾಧ್ಯ ಹೊರತು, ಅದಿಲ್ಲದೆ ನೀನು ಎಷ್ಟು ಹಚ್ಚಿಕೊಂಡಿಯೋ ಅಷ್ಟು ಜೀವನದಲ್ಲಿ ದುಃಖವೂ ಕೂಡ ಸಹಜವಾದ್ಯ. ಆದ್ರಿಂದ ನೀನು ಈ ವಿಷಯದಲ್ಲಿ ಚಿಂತೆ ಬಿಡಬೇಕು. ಒಂದು ಮನುಷ್ಯನ ಜೀವನದಲ್ಲಿ ಶರೀರ ಮತ್ತು ಆತ್ಮಗಳು ಬೇರೆ ಅಂತ ಹೇಳುವುದು ನಮಗೆಲ್ಲ ಅನುಭವಕ್ಕೆ ಬರುವಂತಹ ಸಂಗತಿ. ಯಾಕೆಂದ್ರೆ ಒಂದು ಹುಟ್ಟಿನಿಂದ ಸಾಯುವ ತನಕದ ನಮ್ಮ ದೇಹದಲ್ಲಿ ಎಷ್ಟೊಂದು ಪರಿವರ್ತನೆ ಆಗುತ್ತೆ. ಆ ದೇಹ ಬೇರೆ ಬೇರೆನೆ, ಬಾಲ್ಯದ ದೇಹ ಬೇರೆ, ಕೌಮಾರದ ದೇಹ ಬೇರೆ, ಯವರದ. ಒಂದು ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಜೀವಕೋಶಗಳು ಬಿದ್ದು ಇನ್ನೊಂದಷ್ಟು ಹೊಸ ಜೀವಕೋಶಗಳು ಉತ್ಪನ್ನ ಆಗ್ತವೆ ಈ ಶರೀರದಲ್ಲಿ. ಹಾಗಾಗಿ ಈ ಹಿಂದಿನ ಕ್ಷಣದಲ್ಲಿರುವ ಶರೀರವೇ ಬೇರೆ, ಈ ಕ್ಷಣದಲ್ಲಿರುವ ಶರೀರವೇ ಬೇರೆ. ಹಾಗಿದ್ದಾಗ ಬೇರೆ ಬೇರೆ ಜೀವನದ ಅವಸ್ಥೆಗಳಲ್ಲಿ, ಅಂದ್ರೆ ಬಾಲ್ಯಾದಿ ಅವಸ್ಥೆಗಳಲ್ಲಿರುವಂತಹ ಶರೀರ ಅಂತೂ ಖಂಡಿತ ಬೇರೆ. ಆದರೂ ಯಾವುದೋ ಒಂದು ಅನುಸ್ಯೂತವಾದ ಒಂದು ವಸ್ತು ಬೇರೆ ಬೇರೆ ಶರೀರದ ಹಂತಗಳಲ್ಲಿಯೂ ಕೂಡ ನಮ್ಮ ಜೀವನದಲ್ಲಿ ಇರುವಂತಹದ್ದು ಅನುಭವಕ್ಕೆ ಬರುತ್ತೆ. ಶರೀರಕ್ಕೆ ಬರುವಂತಹ ಅನುಭವ ಅದು ಆತ್ಮನ ನೆಲೆ ನಿಲ್ಲದೇ ಇದ್ರೆ, ಬಾಲ್ಯ ಶರೀರವು ಏನು ಪಡೆದಿತ್ತು ಅದು ಈಗ ಇಲ್ಲದೇ ಇರುವಾಗ ಬಾಲ್ಯದ ನೆನಪು ನಮಗೆ ಈಗ ಇರಲಿಕ್ಕೆ ಹೇಗೆ ಸಾಧ್ಯ? ಶರೀರವೇ ಆತ್ಮ ಅಂತಾದ್ರೆ, ಶರೀರಕ್ಕಿಂತ ಬೇರೆ ಆತ್ಮ ಇಲ್ಲದೇ ಇದ್ರೆ, ಶರೀರ ಬಾಲ್ಯದಲ್ಲಿ ಇದ್ದತ್ತಲ್ಲ, ಆವಾಗ ಏನು ಅನುಭವ ಬಂದಿದೆಯೋ ಶರೀರದಿಂದ, ಈ ಯೌವನದಲ್ಲಿ ಅದು ಹೇಗೆ ಅನುಭವ ಬರಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಆ ಬಾಲ್ಯದ ಶರೀರವೂ ಹೋಗಿಬಿಟ್ಟಿದೆ, ಯೌವನದಲ್ಲಿ ಅನುಭವ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಶರೀರ ಬೇರೆ, ಶರೀರದ ಒಳಗೆ ಒಂದು ಅನುಸ್ಯೂತವಾಗಿರತಕ್ಕಂಥ ಒಂದು ಆತ್ಮ ಬೇರೆ. ಆ ಆತ್ಮ ಅನುಭವದೊಂದಿಗೆ ಯಾವತ್ತೂ ನಿರಂತರವಾಗಿರುತ್ತೆ ಮಾತ್ರ ಅಲ್ಲ, ಮುಂದಿನ ಜನ್ಮಕ್ಕೂ ಅದು ಅಂದುಕೊಂಡಿರುತ್ತೆ. ಮುಂದಿನ ಜನ್ಮದಲ್ಲಿ ಶರೀರ ಬೇರೆ ಖಂಡಿತ, ಆವಾಗಲೂ ಈ ಆತ್ಮ ಮತ್ತು ಮನಸ್ಸು ಅದು ನಮ್ಮ ಜೊತೆಗೇ ಇರುತ್ತೆ. ಆದ್ರಿಂದಲೇನೆ ನಮಗೆಲ್ಲ ಸ್ವಪ್ನ ಬೀಳುತ್ತೆ. ಸ್ವಪ್ನ ಬೀಳುವಾಗ ಯಾವತ್ತೂ ಜೀವನದಲ್ಲಿ ಅನುಭವಿಸದಿರುವಂತಹದ್ದನ್ನು ಸ್ವಪ್ನದಲ್ಲಿ ಕಂಡುಕೊಳ್ತೇವೆ ಅಂತ ಹೇಳಿದ್ರೆ, ಇದೇನು ಕಾರಣ ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ನಮ್ಮ ಮನಸ್ಸಿಗೆ ಅಂಟಿಕೊಂಡಿರತಕ್ಕಂಥ ಸಂಸ್ಕಾರದ ವೈಚಿತ್ರ್ಯ ಉಂಟಲ್ಲ, ಆ ಮನಸ್ಸು ಆತ್ಮ ನಮ್ಮ ಜೊತೆಗೆ ಈ ಜನ್ಮದಲ್ಲಿ ಬಂದಾಗ ಯಾವುದೋ ಹಿಂದಿನ ಜನ್ಮದಲ್ಲಿ ಆಗಿರತಕ್ಕಂಥ ಘಟನೆಗಳ ಪ್ರತಿಫಲನ ಈ ಜನ್ಮದಲ್ಲಿ ನಮ್ಮ ಮನಸ್ಸಿನ ಮೂಲಕ ನಮ್ಮ ಆತ್ಮಕ್ಕೆ ಅನುಭವಕ್ಕೆ ಬರುತ್ತೆ. ಒಂದು ಕರು ಅಥವಾ ಒಂದು ಮಗು ಹುಟ್ಟಿದ ಮಾತ್ರಕ್ಕೆ ತಾಯಿಯ ಮೊಲೆಹಾಲಿಗೂ ಸರಿಯಾಗಿ ಓಡುತ್ತೆ. ಅದು ಯಾವುದೋ ಒಂದು ವಸ್ತು ನಮಗೆ ಇಷ್ಟ ಅಂತ ಅನುಭವ ಆದ ಮೇಲೆ ನಾವು ಇಷ್ಟದ ಕಡೆ ಸಾಗುವಂತಹದ್ರಲ್ಲಿ ಅರ್ಥ ಇದೆ. ಪ್ರಪ್ರಥಮವಾಗಿ ಹಾಲು ಕುಡಿಯುವ ಮಗುವಿಗೆ ತಾಯಿಯ ಹಾಲು ಅಂತ ಇಷ್ಟ ಅಂತ ಗೊತ್ತೇ ಇಲ್ಲದಿದ್ದಾಗಲೂ ಯಾಕೆ ಅಷ್ಟು ಆತರದು ಅದು ತಾಯಿಯ ಹಾಲಿಗೋಸ್ಕರ ತಡಕಾಡುತ್ತೆ? ತಾಯಿ ಬೇಕಾದ್ರೆ ಮಗವನ್ನು ಎಳ್ಕೊಂಡು ಹಾಲು ಕೊಡ್ತಾಳೆ ಅಂತ ಇಟ್ಕೊಳ್ಳಿ. ಪ್ರಾಣಿಗಳು, ಒಂದು ಹಸು, ಹಸುವಿನ ಹಾಲಿಗೋಸ್ಕರ ಕರು ಓಡುತ್ತಲ್ಲ ಹುಟ್ಟಿದ ಮೇಲೆ. ಕರುವಿಗೆ ಈ ಪ್ರಜ್ಞೆ ಹೇಗೆ ಬಂತು? ತಾಯಿಯ ಹಾಲು ತನಗೆ ಇಷ್ಟ ಅಂತ ಎಂಬ ಜ್ಞಾನ ಅದು ಬರದೆ ಹಸು ಇನ್ನ ಹತ್ತಿರ ಕೆಚ್ಚನ ಹತ್ರ ಕಾಲು ಕರು ಓಡುತ್ತೆ ಅಂದ್ರೆ ಏನು ಕಾರಣ? ಹಾಗಾದ್ರೆ ಯಾವುದು ತನಗೆ ಇಷ್ಟ ಅಂತ ಇಷ್ಟವರೆಗೆ ಗೊತ್ತಿಲ್ಲದೇ ಇದ್ದಾಗಲೂ ಕೂಡ ಯಾವುದೋ ಒಂದು ಸಂಸ್ಕಾರ ಇಷ್ಟದ ಕಡೆ ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ ಅಂತ ಆದ್ರೆ ಅದು ಯಾವುದು ಹಿಂದಿನ ಜನ್ಮದಲ್ಲಿ ಅದು ಇಷ್ಟ ಅಂತ ಗೊತ್ತಾದ ಅನುಭವ ಸಂಸ್ಕಾರ ರೂಪವಾಗಿ ನಮ್ಮ ಮನಸ್ಸಿನ ಭಿತ್ತಿಯಲ್ಲಿ ಇದ್ದು ಅದು ನಮಗೆ ಆಕರ್ಷಣೆಯನ್ನು ಕೊಡುತ್ತೆ ಎಂಬುದನ್ನು ಒಪ್ಕೊಳ್ಳುವುದಾದರೆ ಆತ್ಮ ಮತ್ತು ಶರೀರ ಬೇರೆ ಬೇರೆ. ಆತ್ಮ ಎಂಬುದು ಸಂಸ್ಕೃತವಾದ ಆತ್ಮ ಅಥವಾ ಸಂಸ್ಕಾರ ಸಂಪನ್ನವಾದ ಮನಸ್ಸು. ಆತ್ಮನ ಜೊತೆಗೆ ಜೀವನ ಜೀವನದಲ್ಲಿಯೂ ಕೂಡ ಜನ್ಮ ಜನ್ಮಾಂತರಗಳು ಕೂಡ ಹರಿದು ಬಂದು ಆ ಮೂಲಕ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟು ಮುಂದಿನ ಜನ್ಮಕ್ಕೂ ಕೂಡ ಅದು ಅನುಸ್ಯೂತವಾಗಿ ಹರಿದಾಡ್ತಾ ಇರೋದ್ರಿಂದ ನಾವು ಶರೀರಕ್ಕಿಂತ ಬೇರೆಯಾದ ಆತ್ಮವನ್ನು ಒಪ್ಪಿಕೊಂಡು ಅರ್ಜುನನಿಗೆ ಹೇಳ್ತಾನೆ ಈ ಆತ್ಮಗಳು ಬೇರೆ ಶರೀರಗಳು ಬೇರೆ. ಅರ್ಜುನ ಹೇಳ್ತಾನೆ ನೀವೇನೇ ಹೇಳಿ ಒಪ್ಕೊಳ್ತೇನೆ ನಾನು, ಇದು ಒಳ್ಳೆಯ ಕೆಲಸ ಅಂತಾದರೂ ಕೂಡ ಒಂದಷ್ಟು ಮಿಶ್ರಣದ ಈ ಯುದ್ಧ ಇದು. ಒಂದು ಕಡೆ ಪುಣ್ಯ ಬರುತ್ತೆ ಒಪ್ಕೊಳ್ತೇನೆ, ಒಂದು ಕಡೆ ಪಾಪವನ್ನು ಕಟ್ಕೊಳ್ಬೇಕಾದ ಭಯ ನನಗೆ ಇದೆ. ಯಾಕೆಂದರೆ ಅನರ್ಥವಾಗಿ ಕೆಲವರನ್ನಾದರೂ ಸಂಹಾರ ಮಾಡಿಯೇ ಮಾಡ್ತೇನೆ ಈ ಯುದ್ಧದಲ್ಲಿ. ಕಾರಣಲ್ಲದೇ ಇರುವವನು ದುರ್ಯೋಧನಂತಿಗಳಲ್ಲ, ಅವರು ಯಾವುದಕ್ಕೂ ಇಲ್ಲದೇ ಇರುವ ಮಂದಿ. ದುರ್ಯೋಧನ ಹಂಗಿಗೋಸ್ಕರನೋ ಅಥವಾ ಈ ಯುದ್ಧದಲ್ಲಿ ಭಾಗವಹಿಸದೇ ಇರುವಂತಹ ತಪ್ಪಾಗುತ್ತೆ ಎಂಬ ಕಾರಣಕ್ಕೋಸ್ಕರನೋ ಅಥವಾ ಕ್ಷತ್ರಿಯನ ಗುಣ ಎಂಬ ಕಾರಣಕ್ಕೋಸ್ಕರ ಬಂದಿರ್ತಾರೆ ತಿಳ್ಕೊಳ್ಳಿ. ಅವರದ್ದಾದ್ರೂ ನಂದು ಪಾಪ ನನ್ನ ಕೈಯಿಂದ ಆಗುತ್ತೆ. ಆದ್ರಿಂದ ಇದಕ್ಕಿಂತ ಸನ್ಯಾಸ ಜೀವನವೋ ಅಥವಾ ಬೇರೆ ಯಾವುದಾದ್ರೂ ಒಂದು ವಾನಪ್ರಸ್ಥ ಜೀವನ ಒಳ್ಳೆಯದಾದ್ರಿಂದ ನನಗೆ ಅದೇ ಒಳ್ಳೆಯದು ಅಂತ ಹೇಳುವಂತಹ ಆಶಯವನ್ನು ಕೂಡ ಅರ್ಜುನ ವ್ಯಕ್ತಪಡಿಸಿದಾಗ ಕೃಷ್ಣ ಹೇಳ್ತಾನೆ ಇನ್ನು ಯಾವುದೇ ಕೆಲಸ ಮಾಡಿದಾಗ ಆಸಕ್ತಿ ಎಂಬುದು ಪಾಪಕ್ಕೆ ಕಾರಣ ಹೊರತು ಬೇರೆ ಯಾವುದೂ ಕಾರಣ ಅಲ್ಲ. ಒಂದು ವ್ಯಕ್ತಿಯನ್ನು ನೀನು ಕೊಲ್ಲಬೇಕು ಅಂತ ಆದಾಗ ಆ ಕೊಲೆಯ ಹಿಂದೆ ನಿನಗೆ ವಿಶೇಷವಾದ ಆಸಕ್ತಿ ಇದ್ರೆ ಅವನು ಕೊಲ್ಲಲೇಬೇಕು, ಬಿಡಬಾರದು ಅಂತ ಹೇಳುವಂತಹ ಹಾಗೆತನ ಉಂಟಲ್ಲ. ಈ ಭಾವ ಎಂಬುದು ಯಾವತ್ತೂ ಕೂಡ ಒಂದು ಕ್ರಿಯೆಯಲ್ಲಿ ಪುಣ್ಯ ಪಾಪಗಳಿಗೆ ಕಾರಣ ಹೊರತು ಕ್ರಿಯೆ ಕಾರಣ ಅಲ್ಲ. ಅದರ ಹಿಂದೆ ಇರುವ ಭಾವ ಕಾರಣ. ಒಬ್ಬ ವ್ಯಕ್ತಿಗೆ ಒಬ್ಬ ಚಾಕು ಒಂದು ವೈದ್ಯನ ಕೈಯಲ್ಲಿದ್ದಾಗ ಅವನು ಶಸ್ತ್ರಚಿಕಿತ್ಸೆ ಮಾಡ್ತಾನೆ. ಅದರ ಹಿಂದೆ ಇರುವ ಭಾವ ಏನು ಅಂತ ಹೇಳಿದರೆ ರೋಗಿ ಗುಣಪಡಬೇಕು ಅಂತ. ಅದೇ ಒಬ್ಬ ಡಕಾಯಿತ ಚಾಕು ಹಿಡ್ಕೊಂಡು ಇನ್ನೊಬ್ಬರ ಮೇಲೆ ಅದಾಳಿ ಮಾಡಿದಾಗ ಅದರ ಹಿಂದೆ ಇರುವ ಭಾವ ಯಾವುದು ಅಂದರೆ ಹಾನಿ ಮಾಡಬೇಕು ಅಂತ. ಹಾಗಾದರೆ ಕ್ರಿಯೆ ಎಂಬುದು ಅದು ಒಬ್ಬ ಮನುಷ್ಯನ ಪಾಪಪುಣ್ಯಕ್ಕೆ ಕಾರಣ ಅಲ್ಲ. ಕ್ರಿಯೆಯ ಹಿಂದೆ ಇರತಕ್ಕಂಥ ಭಾವ ಏನಿದೆಯೋ ಅದು ಕಾರಣ. ನೀನು ದುರ್ಯೋಧನಾದಿಗಳ ಮೇಲೆ ಹಗೆಯಿಂದ, ಭೀಷ್ಮಾದಿಗಳ ಮೇಲೆ ಹಗೆಯಿಂದ ಮಾಡುವಂತಹ ಯುದ್ಧ ಅಂತ ಅಂದ್ಕೊಳ್ಬೇಡ. ಈ ಯುದ್ಧವನ್ನು ನೀನೇನು ಮಾಡು ಅಂದರೆ ಒಬ್ಬ ಕ್ಷತ್ರಿಯನಾಗಿ ನನ್ನ ಆಜ್ಞೆ ಇದೆ, ಈ ಭಾರತ ಭೂಮಿಯಲ್ಲಿ ಧರ್ಮದ ಉದ್ಭವ ಆಗಬೇಕು, ಧರ್ಮದ ಸಾಮ್ರಾಜ್ಯ ಸಂಪನ್ನವಾಗಬೇಕು ಎಂಬ ಕಾರಣಕ್ಕೋಸ್ಕರ ಯುದ್ಧ ಮಾಡು, ಅಧರ್ಮವನ್ನು ನಾಶಪಡಿಸಬೇಕು, ಧರ್ಮವನ್ನು ಜಯಗೊಳಿಸಬೇಕು ಅಂತ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಜಯ, ಸದ್ಭಾವಾನಾಂ ಪ್ರಾಣಿಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ವಿಶ್ವಮಂಗಲಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಅಧರ್ಮದ ದುರ್ಯೋಧನಾದಿಗಳ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಿ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ನೀನು ಯುದ್ಧ ಮಾಡುವುದಾದ್ರಿಂದ ನೀನೊಬ್ಬ ಇನ್ಸ್ಟ್ರೂಮೆಂಟ್ ಆಗಿ, ನೀನೊಬ್ಬ ಸಾಧನನಾಗಿ ಕೆಲಸ ಮಾಡು. ಯಾರು ನೀನು ಕೊಲ್ತಿ ಅಂತ ಹೇಳ್ತೀಯೋ, ಮಯೈವೇತೆ ನಿಹತಾಹ ಪೂರ್ವಮೇವ, ಇವರೆಲ್ಲರೂ ಈಗಲೇ ಸತ್ತುಬಿಟ್ಟಿದ್ದಾರೆ. ಯಾಕೆಂದ್ರೆ ಸಾರು ಸಾಯಿದು ಏನು, ಆತ್ಮನಿಗೆ ಸಾವೇ ಇಲ್ಲ. ಆದ್ರೆ ನೀನೊಬ್ಬ ಸಾಧನ. ಒಂದು ಕತ್ತಿ ಮರವನ್ನು ಕಡದ್ರೆ ಕತ್ತಿಗೆ ಯಾಕೆ ಪಾಪ? ಯಾಕಂದ್ರೆ ಕತ್ತಿ ಎಂಬುದು ಇನ್ಸ್ಟ್ರೂಮೆಂಟ್ ಅಷ್ಟೇ ಹೊರತು ಅದಕ್ಕೇನು ಪಾಪ ಇಲ್ಲ. ಪಾಪ ಇರುವುದು ಯಾರಿಗೆ? ಕಡಿಯುವವನಿಗೆ. ನಾನು ನೀಗೆ ಹೇಳ್ತಾ ಇದ್ದೇನೆ ಯುದ್ಧ ಮಾಡುವಂತ ಹೊರತು, ನೀನು ಯುದ್ಧದಲ್ಲಿ ಒಬ್ಬ ಕತ್ತಿ ಇದ್ದ ಹಾಗೆ, ಒಂದು ಬಾಣ ಇದ್ದ ಹಾಗೆ, ನೀನೊಬ್ಬ ಇನ್ಸ್ಟ್ರೂಮೆಂಟ್, ಸಾಧನ ಮಾತ್ರ. ನಿನಗೆ ಸ್ವತಃ ಆಸಕ್ತಿ ಇರಬಾರದು, ಇವನನ್ನು ಮುಗಿಸಿ ಬಿಡಬೇಕು, ಇವನು ಇರಬಾರದು ಅಂತ ಹೇಳುವಂತ ಒಂದು ಆಸಕ್ತಿಯಿಂದ ನೀನು ಯುದ್ಧ ಮಾಡಿದ್ರೆ ನಿನಗೆ ಪಾಪ ಅಂಟಿಕೊಳ್ಳುತ್ತೆ. ಕೃಷ್ಣ ಹೇಳ್ತಾನೆ ನಿಷ್ಕಾಮ ಕರ್ಮ ಮಾಡು. ಯುದ್ಧದಲ್ಲಿ ಯುದ್ಧದ ಫಲದ ಬಗ್ಗೆ ಕಾಮನೆ ಇಟ್ಟುಕೊಳ್ಳದೆ ಯುದ್ಧ ಎಂಬುದು ನನ್ನ ಕರ್ತವ್ಯ ಅಂತ. ಹಾಗಾಗಿ ಧರ್ಮ್ಯಾದಿ ಯುದ್ಧಾಕ್ಷಯೋನ್ಯತ್ ಕ್ಷತ್ರಿಯ ಸನವಿದ್ಯತೆ ಅಂತ. ಧರ್ಮದ ಹಿನ್ನೆಲೆಯಲ್ಲಿ ಮಾಡತಕ್ಕಂಥ ಯುದ್ಧಕ್ಕಿಂತ ಶ್ರೇಯಸ್ಕರವಾದ ಕ್ಷತ್ರಿಯನಿಗೆ ಬೇರೊಂದೇ ಇಲ್ಲ. ಅಂದ್ರೆ ಯಾವುದೂ ಇಲ್ಲ, ಸನ್ಯಾಸವೋ ವಾನಪ್ರಸ್ಥವೂ ಇಲ್ಲ, ನೀನು ಕ್ಷತ್ರಿಯ. ನೀನು ಮಾಡಬೇಕಾಗಿರುವಂತಹದ್ದು ಯಾವುದು ಅಂದ್ರೆ ಧರ್ಮದ ಹಿನ್ನೆಲೆ ಇರತಕ್ಕಂತಹ ಯುದ್ಧವನ್ನ, ಅದರಿಂದ ಯಾವ ಪಾಪ ಪುಣ್ಯವೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಶ್ರೇಯಸ್ಸಂತೂ ನಿನಗೆ ಆಗಿಯೇ ಆಗುತ್ತೆ. ಅದರಿಂದ ನೀನು ಯುದ್ಧ ಭೂಮಿಯಲ್ಲಿ ಹಿಂದರಿಯುವಂತಹದ್ದು ತಪ್ಪು. ನೀನು ಯುದ್ಧ ಭೂಮಿಯಲ್ಲಿ ಮುಂದುವರಿಬೇಕು. ಆ ಮೂಲಕ ಲೋಕ ಕಲ್ಯಾಣಕರವಾದ ಕೆಲಸವನ್ನು ಮಾಡಬೇಕು. ಯಾವತ್ತೂ ಕೂಡ ಮಂಗಳ ಕೆಲಸ ಮಾಡುವುದರಿಂದ ಹಾನಿ ಆಗೋದೇ ಇಲ್ಲ. ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂತಾತ ಗಚ್ಚತಿ. ಯಾವತ್ತೂ ಕೂಡ ಒಂದು ಮಂಗಳ ಕೆಲಸವನ್ನು ಮಾಡಿ ಅವನಿಗೆ ದುರ್ಗತಿ ಆಯಿತು ಅಂತ ಹೇಳುವಂತಹದ್ದು ಈ ಜಗತ್ತಿನ ನಿಯಮವೇ ಅಲ್ಲ. ಏನಾದರೂ ಒಳ್ಳೆ ಕೆಲಸ ಮಾಡಿಯೂ ಕೂಡ ಒಬ್ಬ ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದಕ್ಕೆ ಅದು ಕೆಟ್ಟ ಫಲ ಅಂತ ಅರ್ಥ ಅಲ್ಲ. ಯಾವುದೋ ಜನ್ಮದಲ್ಲಿ ಕೆಟ್ಟ ಕೆಲಸ ಫಲ ಮಾಡಿದ್ದಾನೆ, ಅದರ ಗಂಟು ಈ ಜನ್ಮದಲ್ಲಿ ಒಂದಷ್ಟು ಇದೆ, ಅದು ಕರಗುವವರಿಗೆ ಒಳ್ಳೆಯವನಿಗೂ ಕೆಟ್ಟದಾಗಬಹುದು. ಯಾವನೊಬ್ಬ ಕೆಟ್ಟವನು ಈ ಜನ್ಮದಲ್ಲಿ ಸೌಖ್ಯವಾಗಿದ್ದಾನೆ ಅಂತ ಹೇಳಿದ್ರೆ ಕೆಟ್ಟ ಕೆಲಸಕ್ಕೆ ಸೌಖ್ಯ ಎಂಬುದು ಫಲ ಅಂತಲ್ಲ. ಮತ್ತೇನು, ಯಾವುದೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದ ಗಂಟು ಇದೆ, ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದಾಗಲೂ ಕೂಡ ಆ ಪುಣ್ಯದ ಗಂಟು ಬ್ಯಾಕಪ್ ಇರುವ ತನಕ ಅವನೊಂದಷ್ಟು ಸುಖವಾಗಿರಬಹುದು. ಹಾಗಾಗಿ ಸುಖಕ್ಕೆ ಅಥ ಮಂಗಲಕ್ಕೆ ಕೆಟ್ಟ ಫಲ, ಕೆಟ್ಟದಕ್ಕೆ ಮಾಂಗಲ್ಯ ಎಂಬುದು ಈ ಪ್ರಪಂಚದ ನಿಯಮ ಅಲ್ಲ. ಅದರಿಂದ ನಹಿ ಕಲ್ಯಾಣ ಕೃತಿ ಕಶ್ಚರಿ ದುರ್ಗತಿ ಅಂತ ಗಚ್ಚತಿ. ನೀನೇನೋ ದುರ್ಗತಿ ಸಿಗುತ್ತೆ, ಪಾಪ ಸಿಗುತ್ತೆ, ಒಂದಷ್ಟು ಮಂದಿನ ಸಂಹಾರ ಮಾಡಿದೆ ಅಂತ ಹೇಳಿದ್ರೆ ಇದು ಮಂಗಲಮಯವಾದ ಕೆಲಸ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಮಂಗಲವಾದ್ದು ಯಾವುದು ಅಂದ್ರೆ ಧರ್ಮ ಎಂಬುದು. ಯಾಕೆಂದ್ರೆ ಸರ್ವ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂತಹ ಆಶಯದ ಹಿನ್ನೆಲೆ ಇರುವಂತಹದ್ದೇ ಧರ್ಮ. ಧರ್ಮದ ನಡೆ ಯಾವುದು? ಧರ್ಮೋಧಾರ ಇತಿ ಪ್ರಜಾ ಅಂತ. ಸಮಸ್ತ ಪ್ರಪಂಚವನ್ನು ಧಾರಣೆ ಮಾಡಲಿಕ್ಕೆ ಬೇಕಾದ ಸಮಗ್ರ ಪ್ರಪಂಚ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಬೇಕಾಗಿರತಕ್ಕಂಥ ಜೀವನದ ನಡೆ ಎಂಬುದು ಧರ್ಮ. ನಿನಗೆ ಅದೇ ಆಶೆ ಇದೆ ಹೊರತು ದುರ್ಯೋಧನಾದಿಗಳನ್ನು ಕೊಂದು ನಾನು ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಆಸೆ ಅಲ್ಲ. ದುರ್ಯೋಧನಾದಿಗಳ ಹಿನ್ನೆಲೆ ಏನಿದೆಯೋ ಅದು ಈ ಜಗತ್ತಿನಿಂದ ಕಣ್ಮರೆಯಾಗಬೇಕು. ಧರ್ಮರಾಜಾದಿಗಳ ಒಳ್ಳೆಯ ಚಿಂತನೆ ಈ ಪ್ರಪಂಚದಲ್ಲಿ ಉನ್ನತಿಯನ್ನು ಪಡೆಯಬೇಕು, ಅಭಿವ್ಯಕ್ತಿಗೊಳ್ಳಬೇಕು ಅಂತ ಹೇಳುವಂತಹ ಒಂದು ಗುರುತರವಾದ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನೀನು ಮಾಡುವಂತಹ ಯುದ್ಧ. ಆದ್ರಿಂದ ನೀನು ಇದರಿಂದ ಹಿನ್ನಡೆ ಬೇಕಾದ ಅಗತ್ಯ ಇಲ್ಲ. ಒಂದು ನಮ್ಮೊಳಗೆಲ್ಲ ಭಗವಂತ ಇದ್ದಾನೆ, ಅವನು ಬಿಂಬನಾಗಿದ್ದಾನೆ, ನಾವೆಲ್ಲ ಭಗವಂತನ ಪ್ರತಿಬಿಂಬಗಳು. ಹಾಗಾಗಿ ಬಿಂಬರೂಪಿಯಾದ ಭಗವಂತ ಏನು ಮಾಡಿಸ್ತಾನೋ ಪ್ರತಿಬಿಂಬಗಳಾದ ನಾವು ಅದನ್ನು ಮಾಡ್ತೇವೆ. ಒಂದು ಬಿಂಬ ಕನ್ನಡಿ ಮುಂದೆ ಓಡಾಡಿದ್ರೆ ಪ್ರತಿಬಿಂಬ ಚಲಿಸಿ ಚಲಿಸುತ್ತೆ. ಬಿಂಬಕ್ಕೆ ಪ್ರತಿಬಿಂಬಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ನೆರಳಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ನಾವು ಓಡಾಡಿದ್ರೆ ನೆರಳು ಓಡಾಡುತ್ತೆ, ನಾವು ಕನ್ನಡಿ ಮುಂದೆ ನಿಂತರೆ ಕನ್ನಡಿಯಲ್ಲಿ ಪ್ರತಿಫಲಿಸುತ್ತೆ, ನಾವು ಕನ್ನಡಿಯಿಂದ ಆ ಕಡೆ ಹೋದರೆ ಪ್ರತಿಫಲನ ಇಲ್ಲ ಅಂತಾಗುತ್ತೆ. ಹಾಗಾಗಿ ಬಿಂಬ ಎಂಬುದು ಪ್ರತಿಬಿಂಬ ಎಂಬುದು ಬಿಂಬದ ಅಧೀನವಾದ ಒಂದು ವಸ್ತು. ಈ ಜೀವಗಳೆಲ್ಲ ಬಿಂಬಗಳು ಭಗವಂತ ಜೀವಗಳೆಲ್ಲ ಪ್ರತಿಬಿಂಬಗಳು ಭಗವಂತ ಬಿಂಬರೂಪಿಯಾದವನು. ಅವನು ನಲಿಸಿದಂತೆ ನಲಿಬೇಕಾದವರು ನಾವಾದ್ರಿಂದ ನಾವೇಕೆ ಸ್ವತಂತ್ರವಾಗಿ ತುಂಬಾ ದೊಡ್ಡ ಯೋಚನೆ ಮಾಡಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಸಾಗಬೇಕಾದ ಅಗತ್ಯ ಆದರೂ ಏನಿದೆ ಅಂತ ಕೃಷ್ಣ ಕೇಳ್ತಾನೆ. ಒಂದಷ್ಟು ವ್ಯತ್ಯಾಸ ಇದೆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ. ನಾವು ಬೆಳ್ಳಗಿದ್ರು ಕೂಡ ನಮ್ಮ ನೆರಳು ಕಪ್ಪಿರುತ್ತೆ. ಭಗವಂತ ಸರ್ವೋತ್ಕೃಷ್ಟ ಸಂಪನ್ನನಾದರೂ ಕೂಡ ನಮ್ಮಲ್ಲಿ ಕೆಲವೊಂದು ದೋಷಗಳಿದ್ದಾವೆ, ನಾವಿನ್ನು ಬೀಗಬಾರದು. ನಾವು ಭಗವಂತನ ಪ್ರತಿಬಿಂಬ ಆದರೆ ಭಗವಂತನ ವ್ಯತ್ಯಾಸನೇ ಇಲ್ಲ ಮಾರೆ, ನಾವು ಭಯಂಕರ ಅಂತ ಹೇಳುವಾಗಿಲ್ಲ. ಯಾಕೆಂದ್ರೆ ಬಿಂಬದಲ್ಲಿದ್ದದ್ದೆಲ್ಲ ಪ್ರತಿಬಿಂಬದಲ್ಲಿ ಇರಬೇಕು ಅಂತಿಲ್ಲ. ಬಿಂಬದಲ್ಲಿ ಬಲಕ್ಕೆ ಇದ್ದದ್ದು ಬಿಂಬದಲ್ಲಿ ನಡಕ್ಕೆ ಕಾಣಿಸುತ್ತೆ. ಎಲ್ಲವೂ ಬಿಂಬದ ಗುಣ ಪ್ರತಿಬಿಂಬಕ್ಕೆ ಇಲ್ಲದೇ ಇರಬಹುದು, ಕೆಲವೊಂದು ಗುಣದಲ್ಲಿ ಸಾಮ್ಯತೆ ಇರುತ್ತೆ. ಭಗವಂತನು ಜ್ಞಾನಾನಂದಮಯ, ನಾವು ಜ್ಞಾನಾನಂದಮಯರು. ಭಗವಂತರು ತುಂಬಾ ದೊಡ್ಡ ಜ್ಞಾನದ ರಾಶಿ ಕಡಲಿನ ಹಾಗೆ, ನಾವು ಕಡಲಿನ ಒಂದು ಬಿಂದುವಿನಷ್ಟೇ ನಮಗೆ ಜ್ಞಾನ ಆನಂದಗಳು ಇದ್ದಾವೆ. ಆದರೂ ಸಾಮ್ಯ ಇದೆ ಕೆಲವೊಂದು ವಿಷಯದಲ್ಲಿ, ಕೆಲವೊಂದು ವಿಷಯದಲ್ಲಿ ವ್ಯತ್ಯಾಸನೂ ಕೂಡ ಇದೆ. ಹಾಗಾಗಿ ಒಂದು ಸಮಸ್ಯೆ ಏನು ಅಂದ್ರೆ ಬಿಂಬ ಪ್ರತಿಬಿಂಬಗಳ ಮಧ್ಯದಲ್ಲಿ ಒಂದು ಉಪಾಧಿ ಅಂತ ಇರುತ್ತೆ. ಈಗ ನೀವು ಕನ್ನಡಿ ಮುಂದೆ ನಿಂತಿದ್ದೀರಿ ತಿಳ್ಕೊಳ್ಳಿ, ಕನ್ನಡಿನ ನಿಮ್ಮದು ಪ್ರತಿಫಲನ ಪ್ರತಿಬಿಂಬ ಇದೆ, ನೀವು ಬಿಂಬವಾಗಿ ಕನ್ನಡಿ ಮುಂದೆ ನಿಂತಿದ್ದೀರಿ. ಬಿಂಬ ಪ್ರತಿಬಿಂಬಗಳ ಮಧ್ಯದಲ್ಲಿ ಒಂದು ಇದೆ, ಅದು ಯಾವುದು? ಕನ್ನಡಿ. ಅದಕ್ಕೆ ಉಪಾಧಿ ಅಂತ ಕರೀತಾರೆ, ಶಾಸ್ತ್ರೀಯ ಭಾಷೆಯಲ್ಲಿ ಉಪಾಧಿ ಅಂತ ಕರೀತಾರೆ. ಯಾವಾಗ ಕನ್ನಡಿ ಎಂಬ ಉಪಾಧಿ ಒಡೆದು ಹೋದರೆ ಪ್ರತಿಬಿಂಬ ಎಲ್ಲಿದೆ, ಇಲ್ವೇ ಇಲ್ಲ ಅಂತ ಹೇಳುವಂತ ಒಂದು ಪ್ರಶ್ನೆ ನಮ್ಮ ಕಣ್ಣ ಮುಂದೆ ಬರಬಹುದು. ಹಾಗಾಗಿ ಭಗವಂತನಿಗೆ ಮಾತ್ರ ಅಸ್ತಿತ್ವ, ನಮಗೆಲ್ಲ ಅಸ್ತಿತ್ವನೇ ಇಲ್ಲ. ಯಾವಾಗ ಉಪಾಧಿ ಹೋಯಿತು ಆವಾಗ ನಮ್ಮಲ್ಲಿ ಯಾವುದು ಉಪಾಧಿ ಅಂದ್ರೆ ಈ ಶರೀರ ಎಂಬುದು ಉಪಾಧಿ. ಭಗವಂತ ಬಿಂಬ, ಆತ್ಮ ಎಂಬುದು ಪ್ರತಿಬಿಂಬ, ಮಧ್ಯದಲ್ಲಿರುವ ಶರೀರ ಎಂಬುದು ಉಪಾಧಿ. ಯಾವಾಗ ಈ ಯುದ್ಧದಲ್ಲಿ ಶತ್ರುಗಳು ಸಂಹಾರ ಆದ್ಮೇಲೆ ಶರೀರವೇ ಇಲ್ಲ ಅಂತಾದ್ಮೇಲೆ ಪ್ರತಿಬಿಂಬಗಳು ಇಲ್ಲ ಅಲ್ವಾ? ಅದಕ್ಕೋಸ್ಕರ ನನ್ನ ಶರೀರವನ್ನು ಸಂಹಾರ ಮಾಡಿದ್ರೆ ನಾಳೆ ಆತ್ಮಗಳು ಇರೋದಿಲ್ಲ, ಆದ್ರಿಂದ ನಾನು ಶರೀರವನ್ನು ಸಂಹಾರ ಮಾಡುವುದಿಲ್ಲ ಅಂತ ಅರ್ಜುನ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಅದು ಯೋಚನೆ ಮಾಡಬೇಡ ನೀನು. ಯಾಕೆಂದ್ರೆ ನೀನು ತಿಳ್ಕೊಂಡದ್ದು ಉಪಾಧಿಯೇ ಅಲ್ಲ. ಅಂದ್ರೆ ಈ ದೇಹ ಎಂಬುದು ಉಪಾಧಿ ಅಂತ ಆದರೆ ದೇಹ ನಾಶ ಆದಾಗ ಪ್ರತಿಬಿಂಬವಾದ ಆತ್ಮ ನಾಶ ಆಗ್ತಾನೆ. ಕನ್ನಡಿ ನಾಶ ಆದಾಗ ರಿಫ್ಲೆಕ್ಷನ್ ಪ್ರತಿಬಿಂಬ ಇರೋದಿಲ್ಲ. ಹೇಗೋ ದೇಹವೇ ಒಂದು ಕನ್ನಡಿಯ ಸ್ಥಾನದಲ್ಲಿ ಇದ್ದಿದ್ರೆ ದೇಹ ನಾಶ ಆದಾಗ ಪ್ರತಿಬಿಂಬಗಳು ನಾವೆಲ್ಲ ಇಲ್ಲ ಅಂತ ಆಗುತ್ತಿದ್ವಿ. ಅದು ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಕೃಷ್ಣ. ಹೇಳ್ತಾನೆ ಈ ದೇಹದೊಳಗೆ ಒಂದು ಆತ್ಮ ಅಥವಾ ಒಂದು ಸ್ವರೂಪ ಅಂತ ಇದೆ, ಜೀವನ ಸ್ವರೂಪ ಅಂತ ಒಂದಿದೆ. ಆ ಸ್ವರೂಪ ಎಂಬುದು ಅದು ಈ ಉಪಾಧಿ ಸ್ವರೂಪಕ್ಕೆ ನಾಶ ಇಲ್ಲ. ಜ್ಞಾನಾನಂದಮಯವಾದ ಆತ್ಮನಿಗೆ ಒಂದು ಸ್ವರೂಪ ಅಂತಿದೆ, ಆ ಸ್ವರೂಪಕ್ಕೆ ನಾಶ ಇಲ್ಲ. ಆ ಸ್ವರೂಪವೇ ಉಪಾಧಿ. ಆದ್ರಿಂದ ಮೇಲೆ ಕಾಣಿಸ್ತಕ್ಕಂಥದ್ದು ಏನು ಇದೆಯೋ ಶರೀರ ಅದು ಉಪಾಧಿ ಅಲ್ಲದೇ ಇರುವುದರಿಂದ ನಿಂತು ನಿರಂತರವಾಗಿರುವಂತಹ ನಿನ್ನ ಆತ್ಮ ಸ್ವರೂಪವನ್ನು ಯಾರು ಹಾನಿ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಸ್ವರೂಪ ಎಂಬ ಉಪಾಧಿ ಇರುವ ತನಕವೂ ಕೂಡ ಈ ಜೀವಾತ್ಮನು ಪ್ರತಿಬಿಂಬವಾಗಿರ್ತಾನೆ, ಭಗವಂತ ಬಿಂಬವಾಗಿರ್ತಾನೆ. ಅದರಿಂದ ಬಿಂಬಕ್ಕೆ ಅಧೀನವಾಗಿ ಜೀವರಾಶಿಗಳು ಇರೋದ್ರಿಂದ ಬಿಂಬದ ಆದೇಶಕ್ಕನುಗುಣವಾಗಿ ಬಿಂಬದ ಅಭಿಪ್ರಾಯಕ್ಕೆ ಭಗವಂತನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಈ ಪ್ರಪಂಚದಲ್ಲಿ ಬದುಕುವಂತಹದ್ದು ಕರ್ತವ್ಯ. ಆದ್ರಿಂದ ದೇಹಕ್ಕೆ ನಾಶ ಇದ್ರೂ ಚಿಂತೆ ಪಡಬೇಡ, ಮುಂದೆ ಇದಕ್ಕಿಂತ ಒಳ್ಳೆಯ ದೇಹ ಭೀಷ್ಮಾದಿಗಳಿಗೆ ಬರುತ್ತೆ. ದೇಹದ ಮೂಲಕ ಈ ಸಂಬಂಧ ತಪ್ಪು ಹೇಯಿತು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಯಾವತ್ತೂ ಈ ಸಂಬಂಧ ನಿತ್ಯ ಅಲ್ಲ. ಈ ಜಗತ್ತು ಪರಿವರ್ತನೆಯ ಜಗತ್ತಾದ್ರಿಂದ ಇವತ್ತಿದ್ದವನು ನಾಳೆ ಇರಬೇಕು ಅಂತ ಏನೂ ಇಲ್ಲ. ನೀನು ಈ ಜೀವನ ಸಾಯಿಸದೆ ಉಳಿಸಿದರೂ ಕೂಡ ನಿನ್ನ ಜೊತೆಗೆ ಇನ್ನೇನು ಈ ಮುದುಕರು ಹೆಚ್ಚಿದ್ದಾರೆ ಇರೋದೇ ಇಲ್ಲ. ಅದರಕ್ಕೋಸ್ಕರ ಯೋಚನೆ ಮಾಡಬೇಡ. ಯಥಾ ಕಾಷ್ಟಂಚ ಕಾಷ್ಟಂಚ ಸಮೇಯಾತಾಂ ಪರಸ್ಪರಂ ಸಮೇತ್ಯಚ ವಿಯುಜ್ಯೇತಾಂ ತಥಾಭೂತ ಸಮಾಗಮ ಅಂತ ಒಂದು ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ. ಒಂದು ಬೆಟ್ಟದಿಂದ ದೀರ್ಘವಾದ ಮಳೆಗಾಲದಲ್ಲಿ ಒಂದಷ್ಟು ನೀರು ಹರಿದು ಬರುತ್ತೆ ಝರಿಗಳ ಮೂಲಕ, ತೊರೆಗಳ ಮೂಲಕ. ಆ ದೀರ್ಘವಾದ ನದಿ ಹರಿಯುವ ರಭಸಕ್ಕೆ ಮತ್ತು ಗಾಳಿಯ ರಭಸಕ್ಕೆ ಒಂದಷ್ಟು ದಡದಲ್ಲಿ ಇರತಕ್ಕಂತಹ ಮರದ ತುಂಡುಗಳಲ್ಲಿ ನೀರಿಗೆ ಬೀಳ್ತವೆ. ಬಿದ್ದ ತುಂಡುಗಳೆಲ್ಲ ನದಿಯಲ್ಲಿ ಹರ್ಕೊಂಡು ಬಂದು ಬೆಟ್ಟದಿಂದ ಹರ್ಕೊಂಡು ಬಂದು ಕೆಳಗಿಳಿಬೇಕಾದ ಸಮತಟ್ಟಾದ ಜಾಗದಲ್ಲಿ ಅವುಗಳು ಒಂದಷ್ಟು ಕಾಲ ಒಟ್ಟು ಸೇರಿಕೊಂಡಿರ್ತವೆ. ಒಂದು ಮರದ ದಿನ್ನೆಗೆ ಇನ್ನೊಂದು ಮರದ ದಿನ್ನೆ ತಗಲುಕೊಂಡು ನೀರಲ್ಲಿ ಒಂದಷ್ಟು ದೂರ ಹೋಗುತ್ತೆ. ಹೇಳ್ತಾರೆ ಯಥಾ ಕಾಷ್ಟಂಚ ಕಾಷ್ಟಂಚ, ಎರಡು ಕಟ್ಟೆಯ ತುಂಡುಗಳು ಸಮೇಯಾತಾಂ ಪರಸ್ಪರಂ ಒಂದಕ್ಕೊಂದು ತಗಲುಕೊಂಡಿರ್ತವೆ, ಆದರೆ ಸಮೇತ್ಯೇಚೆ ವಿಜ್ಯೇತಾಂ ಅದು ಎಷ್ಟು ಕಾಲ ತಗಲುಕೊಂಡಿರುತ್ತೆ ಅಂತ ಗೊತ್ತಾ ನಿಮಗೆ? ಒಂದಷ್ಟು ದೂರ ಹೋಗೋರಿಗೆ ಮಾತ್ರ. ಯಾವುದೊಂದು ದೊಡ್ಡ ಅಲೆ ಬಂದಾಗ ಈ ಮರದ ತುಂಡು ಇನ್ನೆಲ್ಲಿಗೂ ಹೋಗುತ್ತೆ, ಈ ಮರದ ತುಂಡು ಇನ್ನೆಲ್ಲಿಗೂ ಹೋಗುತ್ತೆ, ಮುಂದೆ ಅವುಗಳ ಪಾಡಿಗೆ ಅವುಗಳು ಸಾಕ್ತಾ ಇರ್ತವೆ. ಹಾಗಾಗಿ ಈ ಭೂತ ಸಮಾಗಮ, ಈ ಸಂಬಂಧಗಳು ಏನಿದಾವೋ, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ತಂದೆ ತಾಯಿಗಳ ಸಂಬಂಧ ಇರ್ಬೋದು, ಅಕ್ಕ ತಂಗಿಯರ ಸಂಬಂಧ ಇರ್ಬೋದು, ಅಣ್ಣ ತಮ್ಮಂದಿರ ಸಂಬಂಧ ಇರ್ಬೋದು, ಏನಿದ್ರೂ ಕೂಡ ಈ ಜನ್ಮ ಜೀವನ ಎಂಬ ಪ್ರವಾಹದಲ್ಲಿ ಈ ಬದುಕು ಎಂಬ ಈ ಸಂಸಾರ ಎಂಬ ಒಂದು ನಿಲ್ದಾಣಕ್ಕೆ ಸಂಬಂಧಪಟ್ಟದ್ದು. ಒಂದು ರೈಲು ದಿಲ್ಲಿಯಿಂದ ಕರ್ನಾಟಕಕ್ಕೆ ಓಡಾಡ್ತಾ ಇರುವ ರೈಲಿನಲ್ಲಿ ಎಷ್ಟೋ ಕಡೆ ರೈಲು ನಿಲ್ಲುತ್ತೆ, ಎಷ್ಟೋ ಮಂದಿ ಆ ರೈಲಿನಿಂದ ಇಳಿತಾರೆ, ಎಷ್ಟೋ ಮಂದಿ ಹತ್ತಾರೆ. ಹತ್ತಿದವರು ಮತ್ತೆ ಇಳಿಬೇಕಾದರೂ ಒಂದಷ್ಟು ನಿಲ್ದಾಣಗಳ ತನಕ ಒಟ್ಟೆಗೆ ಹೋಗ್ತಾರೆ, ಆದರೆ ಒಂದು ದಿವಸ ಅವರು ಇಳಿಲೇಬೇಕು, ಇವರು ಇನ್ನೊಂದು ಕಡೆ ಇಳಿಲೇಬೇಕು ಹೇಗೋ. ಹಾಗೆ ಜೀವನ ಎಂಬ ಒಂದು ದೊಡ್ಡ, ನಾವು ಇದೇ ಒಂದು ಜೀವನ ಅಂತ ಭಾವಿಸಿದ್ರ ಬದಲಿಗೆ ಒಂದು ದೀರ್ಘಕಾಲಿಕವಾದ ಒಂದು ಜೀವನ ಎಂಬುದು ದೊಡ್ಡ ಪ್ರವಾಹ ಅಂತ ಇಟ್ಟುಕೊಂಡಾಗ ಈ ಜೀವನ ಒಂದು ಪ್ರವಾಹದ ಅಂಗ, ಇದೊಂದು ಸಣ್ಣ ಪ್ರವಾಹ. ಈ ಪ್ರವಾಹದಲ್ಲಿ ಭಗವಂತನಿಗೆ ಆಶಯ ಏನಿದೆಯೋ, ಯಾವ ಭೂತ ಅಂದ್ರೆ ಯಾವ ಜೀವಗಳು ಎಷ್ಟು ಕಾಲ ಯಾವ ಸಂಬಂಧದಲ್ಲಿ ಒಟ್ಟಿಗಿರಬೇಕು ಅಂತ ಇದೆಯೋ ಅಷ್ಟು ಕಾಲ ಆ ಸಂಬಂಧಗಳು ಇರ್ತವೆ. ಮತ್ತೊಂದು ದಿವಸ ಅದು ವಿಯುಕ್ತವಾಗಿ ಇನ್ನೆಲ್ಲಿಗೂ ಹೋಗಬಹುದಾದ್ರಿಂದ ಈ ಅಕಾಲಿಕವಾದ ಮತ್ತು ಅಲ್ಪಕಾಲಿಕವಾದ ಸಂಬಂಧಗಳ ಬಗ್ಗೆ ಚಿಂತೆ ಮಾಡ್ತಾ ನಿನ್ನ ಬದುಕನ್ನು ವ್ಯರ್ಥಪಡಿಸಬೇಡ. ಅದರ ಬದಲಿಗೆ ನಿನಗೆ ಭಗವಂತ ನಿನ್ನ ಅದೃಷ್ಟ, ನೀನೊಬ್ಬ ಕ್ಷತ್ರಿಯನಾಗಿ ಈ ಪ್ರಪಂಚದಲ್ಲಿ ಹುಟ್ಟಿದ್ದಿ, ಈ ರಾಷ್ಟ್ರ ರಕ್ಷಣೆ ಮಾಡುವಂಥ ಈ ಧರ್ಮ ರಕ್ಷಣೆ ಮಾಡುವಂಥ ಅವಕಾಶ ಈ ಪ್ರಪಂಚದಲ್ಲಿದ್ದರೆ ಕ್ಷತ್ರಿಯರಿಗೆ ಮಾತ್ರ ಹೊರತು ಎಲ್ರಿಗೂ ಇರೋದಿಲ್ಲ. ನಿನಗೊಂದು ಅವಕಾಶ ಸಿಕ್ಕಿದ್ದಾಗ ನೀನು ಕ್ಷತ್ರಿಯೋಚಿತವಾದ ಧರ್ಮಕ್ಕೆ ಹೊರತಾದ ಬ್ರಾಹ್ಮಣ ಉಚಿತವಾದಿರತಕ್ಕಂತಹ ಸನ್ಯಾಸವನ್ನು, ನೀನು ಯಾರಿಗೂ ಉಚಿತವಾಗಿರತಕ್ಕಂತಹ ವಾನಪ್ರಸ್ಥವನ್ನು ಮಾಡುವುದರ ಬದಲಿಗೆ ಭಗವಂತ ಕೊಟ್ಟ ಕ್ಷಾತ್ರ ಧರ್ಮವನ್ನು ನೀನು ಸಾರ್ಥಕಪಡಿಸಿಕೊಳ್ಬೇಕು. ಆ ಮೂಲಕ ಧರ್ಮಯುದ್ಧದ ಮೂಲಕ ಧರ್ಮಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡ್ತಾ ಅಧರ್ಮಕ್ಕೆ ಪರಾಜಯವನ್ನು ಉಂಟು ಮಾಡೋದರ ಮೂಲಕ ಲೋಕ ಕಲ್ಯಾಣದ ಒಂದು ದೊಡ್ಡ ಕೆಲಸ ನೀನೊಬ್ಬ ಅಂಗವಾಗುವಂತ ಕೃಷ್ಣ ಉಪದೇಶ ಮಾಡುವುದರ ಮೂಲಕ ಸಮಗ್ರ ಭಗವದ್ಗೀತೆಯ ಮೂಲಕ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಡ್ಯೂಟಿ ಅಂಡ್ ಡಿವೋಷನ್, ಒಂದು ಕರ್ತವ್ಯ, ಇನ್ನೊಂದು ಭಗವತ್ ಪ್ರಜ್ಞೆ. ಪ್ರತಿಯೊಬ್ಬನಿಗೆ ಅವನದ್ದೇ ಆದ ಕರ್ತವ್ಯ ಇದೆ. ತಾಯಿಗೆ ಒಂದು ಕರ್ತವ್ಯ ಇದೆ, ತಂದೆಗೊಂದು ಕರ್ತವ್ಯ ಇದೆ, ಮಗನಿಗೊಂದು ಕರ್ತವ್ಯ ಇದೆ, ಎಲ್ರಿಗೂ ಅವರದ್ದೇ ಆದ ಒಂದು ಕರ್ತವ್ಯ ಇದೆ, ಕರ್ತವ್ಯದಲ್ಲಿ ಸೋಡಿಸ್ಕೊಳ್ಬೇಕು. ಹಾಗೆಂತ ಕರ್ತವ್ಯಕ್ಕೆ ನಾವೇ ಹೊಣೆಗಾರರು, ನಮ್ಮಿಂದಲೇ ಈ ಜಗತ್ತು ನಡೆಯುತ್ತೆ ಅಂತ ಹೇಳೋದ್ರ ಬದಲಿಗೆ ನಮಗಿಂತ ಹಿರಿದಾದ ಒಂದು ಶಕ್ತಿ ನಮ್ಮ ಹತ್ರ ಇದನ್ನು ಮಾಡಿಸ್ತಾ ಇದೆ, ನಾವೊಂದು ಪರಿಕರಗಳು ಅಂತ ಹೇಳುವಂತಹ ಭಾವನೆಯೊಂದಿಗೆ ಆ ಭಕ್ತಿಯನ್ನು ಉತ್ಕೃಷ್ಟವಾದ ಭಗವಂತನ ಮೇಲೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಭಗವದ್ ಭಕ್ತಿಯ ಸಮನ್ವಯದೊಂದಿಗೆ ಬದುಕಬೇಕು ಅಂತ ಹೇಳುವಂತಹದ್ದು ಕೃಷ್ಣನ ಸಂದೇಶ. ಅಂತಹ ಸಂದೇಶವನ್ನು ಅರ್ಜುನನ ಮೂಲಕ ನಮಗೆಲ್ಲ ಭಗವಂತ ನೀಡಿದ್ದಾನೆ. ಒಂದು ಹಸುವನ್ನು ಹಾಲು ಕರಲಿಕ್ಕೋಸ್ಕರ ಹಸುವಿನ ಹತ್ರ ಕರು ಬಿಟ್ಟಾಗ ಹಾಲು ಪೂರ್ತಿ ಕರುವಿಕೊಳ್ಳಿಕ್ಕೆ ನಾವೆಲ್ಲ ಬಿಡುವುದಿಲ್ಲ, ಅದನ್ನು ಎಳೆದು ಕಟ್ತೇವೆ ಕೆಚ್ಚಲಿನ ಹಾಲು ಉಳಿದ ಮೇಲೆ. ಯಾಕೆಂದ್ರೆ ಆ ಹಾಲು ಇನ್ನೊಂದಷ್ಟು ಮಂದಿಗೆ ಹಂಚಬೇಕು ಅಂತ. ಹಾಗಾಗಿ ಈ ಉಪನಿಷತ್ತು ಎಂಬ ಸರ್ವೋಪನಿಷದ ಗಾವ ಪಾರ್ಥ ವತ್ಸಹ, ಅವನು ಕರು, ಅವನನ್ನು ನೆಪವಾಗಿ ಇಟ್ಟುಕೊಂಡು ಈ ಹಾಲನ್ನು ಎಲ್ರಿಗೂ ಹಂಚಬೇಕಾದ್ದು ಎಂಬ ಉದ್ದೇಶಕ್ಕೋಸ್ಕರ ಗೀತೆಯ ಆವಿರ್ಭಾವ ಆಯಿತು. ಅಂತಹ ಒಂದು ಗೀತೆಯನ್ನು ಈ ಜಗತ್ತಿಗೆ ಕರುಣಿಸಿರತಕ್ಕಂತಹ ಶ್ರೀಕೃಷ್ಣ ನೆಪವಾಗಿರತಕ್ಕಂತಹ ಅರ್ಜುನರ ಸಂಬಂಧವನ್ನು ನೆನೆಸಿಕೊಳ್ಬೇಕಾದ ಈ ಶುಭ ದಿನದಂದು ನಾವೊಂದಷ್ಟು ಹೊತ್ತು ಇದ್ದು ಶ್ರೀಕೃಷ್ಣ ಅರ್ಜುನರ ಸಂವಾದದ ಬಗ್ಗೆ ಚಿಂತನೆ ಮಾಡ್ತಾ ಭಗವದ್ಗೀತೆ ಎಂಬುದು ಈ ಪ್ರಪಂಚಕ್ಕೆ ಯಾಕೋಸ್ಕರ ಸರ್ವಶ್ರೇಷ್ಠವಾದ ಗ್ರಂಥ, ಅದರ ಸಂದೇಶದ ಔಚಿತ್ಯ ಏನು ಅಂತ ಹೇಳಿದ್ರ ಬಗ್ಗೆ ಸುಮ್ಮನೆ ಒಂದು ಪಕ್ಷಿ ನೋಟ ಮಾಡ್ತಾ ಇವತ್ತು ನಾವು ಒಂದಷ್ಟು ಕಾಲವನ್ನು ಕಳೆದಿದ್ದೇವೆ. ನಿಮಗೆಲ್ಲ ಭಗವದ್ ಅನುಗ್ರಹವನ್ನು ಈ ಶುಭ ದಿನದಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.